ஹரி ஓம் ஸ்ரீ குருப்யோ நம. அப்ரமம் மங்கரைத்தம் அஜரம் விமலம் சதா ஆனந்ததீர்த்தமத்லம் பஜே தாபத்ரயாபஹம் மித்யா சித்தாந்த துத்வாந்த வித்வம்சனசக்ஷணா ஜெயதீர்த்தகதனிர்பாசதாம் நோ ஹுதம்பரே அத்திகல்பிதகல்போயம் பிரத்யத்யகிதகேசரி வியாசதீர்த்தகுருர்புயாத் அஸ்மதிஷ்டாத சித்தயே தபோ வித்யா விரத்யாதி சத்குணோகாகரானஹம் வாதிராஜகுருன் வந்தே ஹைக்ரீவதாஸ்ரயான் பூஜ்யாய ராகவேந்திராய சத்தர்மரதாய அபததாம் கல்பவருஷாய நமதாம் காமதேனவே துர்வாதித்வாந்தரவையே வைஷ்ணவேந்தீவரேந்தவே ஸ்ரீ ராகவேந்திர குருவே நமச்சிந்தையாளவே ஆபாதமௌலிபர்யந்தம் குருநாமாப்தி ஸ்மரே தேன விக்னாஹ ப்ரணஷ்யந்தி சித்திந்த மனோரதாஹ. ஹரி ஓம் ஸ்ரீ குருப்யோ நமஹ. நாவு ஈக ஹத்தனே சந்தி ஹரிகதாமனுசாரத்தில் மாட்தா இத்தீவி. அதுக்கே சர்வ பிரதீக சந்தி இல்ல சர்வ சமர்ப்பண சந்தி அந்தலும் கட்டுத்தாரு. ಪ್ರತೀಕ ಅಂದ್ರೆ ಏನು? ಸಮರ್ಪಣ ಅಂದ್ರೆ ಎಲ್ಲವನ್ನೂ ಪರಮಾತ್ಮನಿಗೆ ಸಮರ್ಪಣೆ ಮಾಡುವುದು. ಪ್ರತೀಕ ಅಂದ್ರೆ ಪರಮಾತ್ಮನನ್ನು ಎಲ್ಲ ಕಡೆ ನೋಡುವುದು. ನಾವು ಅದು ಮೊದಲು ನಾಂದಿಪದ್ಯ ಓದ್ಬಿಟ್ಟು ಶುರು ಮಾಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಇಲ್ಲಿ ಸರ್ವ ಪ್ರತೀಕ ಸಂಧಿ ಹತ್ತನೇ ಸಂಧಿ. ಪ್ರತೀಕ ಅಂದ್ರೆ ಪರಮಾತ್ಮನನ್ನು ನಾವು ಎಲ್ಲಿ ಆದರೆ ಅನುಸಂಧಾನ ಮಾಡ್ಕೋಬೇಕು, ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಂಡು ಅಲ್ಲಿ ಪರಮಾತ್ಮನನ್ನು ಪೂಜಿಸುವ ಒಂದು ವಿಧಾನ. ನಮಗೆ ಪ್ರತೀಕಾಲಂಬನರು ಅಪ್ರತೀಕಾಲಂಬನ ಅಂದ್ರೆ ಒಂದು ಪ್ರತೀಕ ಇದ್ದರೆ ಅದನ್ನು ಮಾತ್ರ ನೋಡಿ ಪೂಜೆ ಮಾಡುವ ಶಕ್ತಿ ಉಳ್ಳವರು ಪ್ರತೀಕಾಲಂಬನರು. ಅಪ್ರತೀಕಾಲಂಬನರು ಅಂದ್ರೆ ಆಲಂಬನ ಅಂದ್ರೆ ಆಧಾರ ಮಾಡಿಕೊಂಡವರು. ಪ್ರತೀಕದ ಆಲಂಬನ ಅಂದ್ರೆ ಆಧಾರ ಇಲ್ಲದೆ ಪರಮಾತ್ಮನನ್ನು ಎಲ್ಲ ಕಡೆನೂ ನೋಡುವ ಶಕ್ತಿ ಉಳ್ಳವರಿಗೆ ಅಪ್ರತೀಕಾಲಂಬನರು ಅಂತಾರೆ. ದೇವತೆಗಳು ಉತ್ತಮ ಕ್ಯಾಟಗರಿಗೆ ಸೇರಿದಂತಹ ದೇವತೆಗಳು ಅಪ್ರತೀಕಾಲಂಬನರು ಅಂತೇಳಿ. ಪ್ರತೀಕಾಲಂಬನರು ಅಂದ್ರೆ ಪರಮಾತ್ಮನನ್ನು ಒಂದು ಪ್ರತೀಕದಲ್ಲಿ ನೋಡುವ ಅವಶ್ಯಕತೆ ಉಳ್ಳವರು ಪ್ರತೀಕಾಲಂಬನರು ಅಂತೇಳಿ. ಸರ್ವ ಪ್ರತೀಕ ಸಂಧಿ ಅಂದ್ರೆ ಎಲ್ಲ ಜಾಗಗಳಲ್ಲಿ ಎಲ್ಲ ಸ್ಥಳಗಳಲ್ಲಿಯೂ ಪರಮಾತ್ಮನ ಪ್ರತೀಕಗಳನ್ನು ಹೇಗೆ ನೋಡುವುದು ಅನ್ನುವ ಒಂದು ವಿಧಾನವನ್ನು ನಮಗೆ ದಾಸರಾಯರು ತಿಳಿಸ್ತಾ ಇದ್ದಾರೆ. ಅದಕ್ಕೆ ಇದಕ್ಕೆ ಸರ್ವ ಪ್ರತೀಕ ಸಂಧಿ ಅಂತೇಳಿ. ಅದೇ ವಿಧವಾಗಿ ಯಾವಾಗಾದ್ರೆ ಇದಕ್ಕೆ ಸರ್ವ ಸಮರ್ಪಣ ಸಂಧಿ ಸರ್ವ ಪ್ರತೀಕ ಸಂಧಿ ಅಂತಲೂ ಕರೀತಾರೆ. ಎಲ್ಲ ಕಡೆ ಪರಮಾತ್ಮನ ಪ್ರತೀಕಗಳನ್ನು ನೋಡಿದಾಗ ಎಲ್ಲವನ್ನು ಅಲ್ಲಿರುವ ಪರಮಾತ್ಮನ ಮೂರ್ತಿಗಳಿಗೆ ರೂಪಗಳಿಗೆ ಸಮರ್ಪಣೆ ಮಾಡುವ ಒಂದು ತಾಕತ್ತು ಒಂದು ಅನುಸಂಧಾನ ನಮಗೆ ಬರುತ್ತೆ ಆ ಶಕ್ತಿ. ಅದಕ್ಕೆ ಇದಕ್ಕೆ ಸರ್ವ ಸಮರ್ಪಣ ಸಂಧಿ ಅಂತಲೂ ಕರೀತಾರೆ. ಇದನ್ನು ನಾವು ಎರಡನೇ ಪದ್ಯ ಮಾಡ್ತಾ ಇದ್ವಿ. ಮೊದಲನೇದು ಫಸ್ಟ್ ಆಯ್ತು, ಎರಡನೇದು ಮಾಡ್ತಾ ಇದ್ವಿ ಮತ್ತು ಓದ್ಬಿಡೋಣ ಎರಡನ್ನು. ಆವ ಪರಬಂ ಮನತಿ ವಿಮಲಾಂಗಾವಬದ್ಧರು ಎಂದೆನಿಪ ರಾಜೀವಭವ ಮೊದಲಾದಮರರು ಅನುದಿನದಿ ಹರಿಪದವ ಸೇವಿಪರಿಗೆ ಅನುಕೂಲರಲ್ಲದೆ ತಾವು ಇವರನ್ನ ಕೆಡಿಸಬಲ್ಲರೆ ಶ್ರೀವಿಲಾಸಾಸ್ಪದನ ದಾಸರಿಗುಂಟೆ ಅಪದೆಯು ಅಂಥೇಳಿ. ಅವರಿಗೆ ಅಂತಹ ಉತ್ತಮ ತತ್ವಾಭಿಮಾನಿ ದೇವತೆಗಳಿಗೆ ಯಾವ ಅಸುರರ ಭಯವೂ ಇಲ್ಲ. ಅವರ ಏನನ್ನ ಮಾಡ್ತಾರೆ ಎಂಬ ಭಯ ಇಲ್ಲ. ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಪರಮಾತ್ಮನಿಂದ ರಕ್ಷಿತರಾದ ಆ ತತ್ವಾಭಿಮಾನಿ ದೇವತೆಗಳು ಆ ಪರಮಾತ್ಮನ ಮೂರ್ತಿಗಳನ್ನು ಎಲ್ಲವೂ ಎಲ್ಲ ಕಡೆಯನ್ನು ನೋಡುವಂತಹ ಈ ಜೀವರಾಶಿಗಳು ಯಾರಿದ್ದಾರೋ ಆ ಜೀವರಾಶಿಗಳವರಿಗೆ ತತ್ವಾಭಿಮಾನಿ ದೇವತೆಗಳಾಗಿದ್ದು ಅವರನ್ನು ಕೂಡ ಇವರು ರಕ್ಷಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಪರಮಾತ್ಮನ ರಕ್ಷಣೆಯಲ್ಲಿರುವ ಈ ತತ್ವಾಭಿಮಾನಿ ದೇವತೆಗಳು ತಮ್ಮ ರಕ್ಷಣದಲ್ಲಿರುವ ಜೀವರಾಶಿಗಳನ್ನು ಆ ಪರಮಾತ್ಮನ ವಿಲಾಸಾಸ್ಪದ ದಾಸರು ಅಂದ್ರೆ ಆ ಪರಮಾತ್ಮನ ದಾಸರಾಗಿರುವಂತಹ ಭಕ್ತರನ್ನು ಕಾಪಾಡ್ತಾ ಇರ್ತಾರೆ. ಅಪದೇವು ಇಲ್ಲದೆ ಅವರಿಗೆ ಅಪದೇವಿಲ್ಲ, ತನ್ನ ಭಕ್ತರಿಗೂ ಕೂಡ ಅಪದೇವಿಲ್ಲದೆ ಆ ತತ್ವಾಭಿಮಾನಿ ದೇವತೆಗಳು ಕಾಪಾಡ್ತಾ ಇರ್ತಾರೆ ಅನ್ನೋದು ಆ ಮೊದಲನೇ ಪದ್ಯದ ಸಾರಾಂಶ. ಅದಾದ ಮೇಲೆ ಎರಡನೇ ಪದ್ಯದಲ್ಲಿ ಅಲ್ಲಿ ಹೇಳಿದ ಅಂಶವನ್ನೇ ಎಕ್ಸ್ಟೆಂಡ್ ಮಾಡಿ ಹೇಳ್ತಾ ಇದ್ದಾರೆ. ಶ್ರೀಧನಂಗಿ ಸರೋಜ ಯುಗಳ ಏಕಾದಶ ಸ್ಥಾನಾತ್ಮದೊಳಗಿಟ್ಟು ಆದರದಿ ಸಂತಿಸುವವರಿಗೆ ಈ ನವಗ್ರಹವು ಆದಿತೇಯರು ಸಂತತ ಆದಿವ್ಯಾಧಿಗಳ ಪರಿಹರಿಸುತ್ತ ಅವರನ್ನು ಕಾದುಕೊಂಡಿಹರು ಎಲ್ಲರೂ ಒಂದಾಗಿ ಈಶನ ಆಜ್ಞೆಯಲ್ಲಿ ಅಂತೇಳಿ. ಇಲ್ಲಿ ನಮಗೆ ಕೆಲವು ಅಂಶಗಳು ಹೇಳ್ತಾ ಇದ್ದಾರೆ. ಈಶನ ಆಜ್ಞೆಯಲ್ಲಿ ಅಂದ್ರೆ ಪರಮಾತ್ಮನ ಆಜ್ಞೆ. ಪರಮಾತ್ಮನ ಆಜ್ಞೆ ಏನು ಅಂದರೆ ಆ ತತ್ವಾಭಿಮಾನಿಗೆ ದೇವತೆಗಳು ಎಲ್ಲ ಕಡೆನೂ ತತ್ವಾಭಿಮಾನಿತ್ವವನ್ನು ಮಾಡುವುದು ಒಂದು ಆಜ್ಞೆ. ಅಷ್ಟೇ ಅಲ್ಲದೆ ಅಲ್ಲಿರುವಂತಹ ತಮ್ಮ ಭಕ್ತರಿಗೆ ಅಂದ್ರೆ ಆ ಪರಮಾತ್ಮನನ್ನು ತಮ್ಮ ಅಧಿಷ್ಠಾನದಲ್ಲಿ ನೋಡುವಂತಹ ಭಕ್ತರನ್ನು ಕೂಡ ಕಾಪಾಡ್ತಾ ಇರುವುದು ಇನ್ನೊಂದು ಪರಮಾತ್ಮನ ಆಜ್ಞೆ. ಅದೆಲ್ಲವೂ ಕೂಡ ಇವರು ಹೇಗೆ ನಿರ್ವಹಣೆ ಮಾಡ್ತಾರೆ ಅನ್ನೋದು ಹೇಳ್ತಾ ಇದ್ದಾರೆ. ಶ್ರೀದ ಶ್ರೀ ಅಂದ್ರೆ ಸಂಪತ್ತು, ದ ಅಂದ್ರೆ ಕೊಡುವವನು, ಶ್ರೀಧನ ಅಂದ್ರೆ ಸಂಪತ್ತು ಕೊಡುವವನಾದ ಆ ಪರಮಾತ್ಮನ. ಯಾವ ಸಂಪತ್ತು ಅಂದ್ರೆ ನಮಗೆ ಮೋಸ್ಟ್ ಅಮುಖ್ಯ ಅರ್ಥದಲ್ಲಿ ಅಂದ್ರೆ ದ ಲೀಸ್ಟ್ ಇಂಪಾರ್ಟೆಂಟ್ ಮೀನಿಂಗ್ ಯಾವುದು, ನಮಗೆ ಭೌತಿಕವಾದ ಸಂಪತ್ತುಗಳು, ದುಡ್ಡು ಕಾಸು ಇವೆಲ್ಲ ಮನೆ ಇದಿಂತಹದ್ದು ಭೌತಿಕ ಸಂಪತ್ತುಗಳನ್ನು ಕೊಡುವವನು ಪರಮಾತ್ಮನೇ, ಅದು ಅವನೇ ಕೊಡ್ತಾನೆ. ಸೊ ಆದ್ರೆ ಅದು ಮುಖ್ಯ ಅಂಶ ಅಲ್ಲ, ಅದು ಕೊಡುವವನು ಅಂತೇಳಿ. ಎರಡನೇದು ಏನು ಸಂಪತ್ತು ಅಂದ್ರೆ ಜ್ಞಾನ ಭಕ್ತಿ ವೈರಾಗ್ಯ ಅಂಬುವ ಸಂಪತ್ತು, ಅದು ಒಂದು ಐಶ್ವರ್ಯ. ಜ್ಞಾನ ಐಶ್ವರ್ಯ, ಭಕ್ತಿ ಐಶ್ವರ್ಯ, ವೈರಾಗ್ಯದ ಐಶ್ವರ್ಯ, ಈ ಸಂಪತ್ತನ್ನು ಪರಮಾತ್ಮ ಕೊಡ್ತಾನೆ. ಅದು ಮಾಧ್ಯಮಿಕವಾದ ಅರ್ಥ, ದಟ್ ಇಸ್ ಆಲ್ಸೋ, ಅದು ಬಹಳ ಮುಖ್ಯವಾದದ್ದು. ಆದರೆ ಅದಕ್ಕಿಂತಲೂ ಎಷ್ಟೋ ಉತ್ಕೃಷ್ಟವಾದ ಇನ್ನೊಂದು ಸಂಪತ್ತು ಪರಮಾತ್ಮ ಕೊಡ್ತಾನೆ. ಏನು? ಸ್ವರೂಪ ಆನಂದ ಭಾವರೂಪವಾದ ಐಶ್ವರ್ಯ, ಇದನ್ನು ಕೂಡ ಮೋಕ್ಷ ಐಶ್ವರ್ಯವನ್ನು ಪರಮಾತ್ಮ ಕೊಡ್ತಾನೆ. ಕೋಸ್ರ ಅಂತಹ ಮೋಕ್ಷದ ಶ್ರೀ, ಮೋಕ್ಷಶ್ರೀಯನ್ನು ಕೊಡ್ತಾನೆ. ಕೋಸ್ರ ಅವನು ಶ್ರೀದ. ಈ ವಿಧವಾಗಿ ಮೋಕ್ಷ ಪ್ರದಾಯಕ ಅನ್ನೋದು ಉತ್ತಮಾರ್ಥ, ಜ್ಞಾನಭಕ್ತಿ ವೈರಾಗ್ಯ ಪ್ರದ ಅನ್ನೋದು ಮಧ್ಯಮಿಕಾರ್ಥ, ಭೌತಿಕ ಸಂಪತ್ತು ಕೊಡುವವನು ಅನ್ನೋದು ಲೀಸ್ಟ್ ಇಂಪಾರ್ಟೆಂಟ್ ಮೀನಿಂಗ್. ಈ ವಿಧವಾಗಿ ಮೂರು ವಿಧವಾದ ಸಂಪತ್ತುಗಳನ್ನು ಕೊಡುವಂತಹ ಆ ಪರಮಾತ್ಮನ ಅಂಘ್ರಿ ಸರೋಜ ಯುಗಳ, ಅಂಘ್ರಿ ಅಂದ್ರೆ ಪಾದಗಳು, ಸರೋಜ ಅಂದ್ರೆ ಕಮಲಗಳು, ಯುಗಳ ಅಂದ್ರೆ ಎರಡು ದ್ವಂದ್ವ, ಎರಡು ಪಾದ ಕಮಲಗಳನ್ನು ಏನು ಮಾಡಬೇಕಂದ್ರೆ ಏಕಾದಶ ಸ್ಥಾನ ಆತ್ಮದ ಒಳಗೆ ಇಟ್ಟು. ಏಕಾದಶ ಸ್ಥಾನ, ಹನ್ನೊಂದನೇ ಸ್ಥಾನ. ಹನ್ನೊಂದನೇ ಸ್ಥಾನ ಅಂದ್ರೆ ಏನು? ನಮಗೆ ಹತ್ತು ದಶ ಇಂದ್ರಿಯಗಳು, ಹನ್ನೊಂದನೆಯದು ಮನಸ್ಸು ಅನ್ನುವ ಇಂದ್ರಿಯ. ಸೊ ಏಕಾದಶ ಸ್ಥಾನ ಅಂದ್ರೆ ಮಾನಸಿಕ ಸ್ಥಾನ, ಅಂದ್ರೆ ನಮ್ಮ ಮನಸ್ಸು ಒಳಗೆ ಇಟ್ಟುಕೊಂಡಂದ್ರೆ ಆ ಪರಮಾತ್ಮನನ್ನು ನಮ್ಮ ಮನಸ್ಸಿನ ಒಳಗೆ ಸದಾ ಧ್ಯಾನ ಮಾಡ್ತಾ ಇರಬೇಕು, ಧ್ಯಾನ ಪರವಾಗಿರಬೇಕು. ಸೊ ಪರಮಾತ್ಮನನ್ನು ಆ ಹನ್ನೊಂದನೇ ಸ್ಥಾನವಾದಂತಹ ಆ ಮನಸ್ಸಿನ ಆತ್ಮದೊಳಗೆ. ಇಲ್ಲಿ ಎರಡು ವಿಧವಾಗಿ ಅರ್ಥ ಮಾಡಬಹುದು. ಒಂದೇನು? ಏಕಾದಶ ಸ್ಥಾನ ಆತ್ಮದ ಅಂದ್ರೆ ಆ ಮನಸ್ಸಿನ ಆತ್ಮ ಅಂದ್ರೆ ಸೆಂಟ್ರಲ್ ಪಾರ್ಟ್ ನಲ್ಲಿ, ಅಂದ್ರೆ ನಮ್ಮ ಹೃದಯದಲ್ಲಿ, ಹೃದಯ ಅಲ್ಲಿ ಒಳಗೆ ಇಟ್ಟು ಆದಿಸುವನು ಅಂತೇಳಿ. ಅಂದ್ರೆ ಹೃದಯ ಕಮಲದಲ್ಲಿ ಆ ಪರಮಾತ್ಮನ ಪದ ಕಮಲಗಳನ್ನು ಇಟ್ಟು ಧ್ಯಾನ ಮಾಡಬೇಕು ಅಂತೇಳಿ. ಇಲ್ಲ, ಹನ್ನೊಂದನೇ ಸ್ಥಾನವಾದ ಆ ಮನಸ್ಸಿನಲ್ಲಿ ಆತ್ಮ ಅಂದ್ರೆ ಏನು? ಆತ್ಮ ಪರಮಾತ್ಮ, ಆ ಪರಮಾತ್ಮನನ್ನು ನಾವು ಒಳಗಿಟ್ಟುಕೊಂಡು, ಅಂದ್ರೆ ನಮ್ಮ ಹೃದಯದ ಒಳಗಿಟ್ಟುಕೊಂಡು, ಆ ಆತ್ಮನ ಒಳಗಿಟ್ಟುಕೊಂಡು ನಾವು ಮಾಡುವುದು. ಆದರದಿ ಆದರದಿ ಅಂದ್ರೆ ಭಕ್ತಿಯಿಂದ ಸಂ ತುತಿಸುವರಿಗೆ, ಸಮ್ಯಕ್ ತುತಿಸುವರಿಗೆ, ತುತಿಸುವುದು ಅಂದ್ರೆ ಸ್ತುತಿಸುವುದು ಅಂದ್ರೆ ಸ್ತೋತ್ರ ಮಾಡುವುದು. ಚೆನ್ನಾಗಿ ಪರಮಾತ್ಮನ ಅಂದ್ರೆ ಅಲ್ಲಿ ಪರಮಾತ್ಮನನ್ನು ಅನುಸಂಧಾನ ಮಾಡಿಕೊಂಡು ಚೆನ್ನಾಗಿ ಸ್ತೋತ್ರ ಮಾಡುವವರಿಗೆ ಈ ನವಗ್ರಹವು, ಈ ಒಂಬತ್ತು ಗ್ರಹಗಳು, ಸೂರ್ಯಚಂದ್ರಾದಿ ನವಗ್ರಹಗಳು, ಆದಿತೇಯರು ಅಂದ್ರೆ ತತ್ವಾಭಿಮಾನಿ ದೇವತೆಗಳು. ಇಲ್ಲಿ ನವಗ್ರಹಗಳಲ್ಲಿ ಸೂರ್ಯಚಂದ್ರಾದಿಗಳು ಬರ್ತಾರೆ, ತತ್ವಾಭಿಮಾನಿ ದೇವತೆಗಳಲ್ಲಿಯೂ ಸೂರ್ಯಚಂದ್ರಾದಿಗಳು ಬರ್ತಾರೆ. ಅಂದ್ರೆ ಅವರಿಗೆ ಎರಡು ಸತಿ ಹೇಳಿದಂತಾಯ್ತು, ಮಿಕ್ಕವರಿಗೆ ಒಂದು ಸತಿ ಹೇಳಿದಂತಾಯ್ತಲ್ವಾ ಅಂತ ಹೇಳಿದರೆ ಅದು ಪರವಾಗಿಲ್ಲ. ಯಾಕೆ ಅಂದ್ರೆ ಸ್ಥಾನ ಭೇದದಿಂದ, ಅಂದ್ರೆ ಸೂರ್ಯಚಂದ್ರಾದಿಗಳು ಹೇಳುವಾಗ ಸೂರ್ಯ ನವಗ್ರಹದಲ್ಲಿದ್ದು ಗ್ರಹಚಾರದ ಫಲವನ್ನು ಕೊಡ್ತಾನೆ, ನಮ್ಮ ಕಣ್ಣಿನೊಳಗಿದ್ದು ಅಭಿಮಾನಿ ದೇವತೆಯಾಗಿ ನೋಡುವ ಶಕ್ತಿಯನ್ನು ಕೊಡ್ತಾನೆ. ಸೊ ಎರಡು ಡಿಫರೆಂಟ್ ಫಂಕ್ಷನಾಲಿಟೀಸ್, ಅದಕ್ಕೆ ಎರಡರಲ್ಲಿಯೂ ಅವನ ರಕ್ಷಣೆ ಬೇಕಾಗಿದೆ. ಅದಕ್ಕೆ ನವಗ್ರಹಗಳಲ್ಲಿ ಇರುವಂತಹ ಸೂರ್ಯನ ಅಲ್ಲಿ ಮೆನ್ಷನ್ ಮಾಡಿ ಮತ್ತು ತತ್ವಾಭಿಮಾನಿಗಳು ಮೆನ್ಷನ್ ಮಾಡುವುದು ಪರವಾಗಿಲ್ಲ. ಸೊ ಈ ವಿಧವಾಗಿ ಒಂಬತ್ತು ಗ್ರಹಗಳನ್ನು ಅಷ್ಟೇ ಅಲ್ಲದೆ ಸತ್ವಾಭಿಮಾನಿ ದೇವತೆಗಳು ಇವರೆಲ್ಲರೂ ಕೂಡ ಸಂತತ ಅಂದ್ರೆ ಯಾವಾಗಲೂ ಎಲ್ಲ ಕಾಲಗಳಲ್ಲಿಯೂ ಕೂಡ ಆದಿವ್ಯಾಧಿಗಳ ಪರಿಹರಿಸುತ್ತ ಅವರನ್ನು ಕಾದುಕೊಂಡಿಹರು. ಅವರನ್ನು ಅಂದ್ರೆ ಯಾರನ್ನು? ಅವರನ್ನು ಆ ಪರಮಾತ್ಮನ ಪದಯುಗಗಳನ್ನು ತಮ್ಮ ಹೃದಯ ಕಮಲದಲ್ಲಿ ಇಟ್ಟುಕೊಂಡು ನಿತ್ಯವೂ ಧ್ಯಾನರತರಾಗಿರುವಂತಹ ಆ ಪರಮಾತ್ಮನನ್ನು ಅನುಸಂಧಾನ ಮಾಡಿಕೊಳ್ತಾ ಇರುವಂತಹ ಭಕ್ತಾದಿಗಳಿಗೆ ರಕ್ಷಣೆ ಮಾಡ್ತಾರೆ. ಕಾದುಕೊಂಡಿಹರು ಅಂದ್ರೆ ರಕ್ಷಣೆ ಮಾಡ್ತಾರೆ. ಹೇಗೆ ರಕ್ಷಣೆ ಮಾಡ್ತಾರೆ? ಆದಿವ್ಯಾಧಿಗಳ ಪರಿಹರಿಸುತ್ತಾ ರಕ್ಷಣೆ ಮಾಡ್ತಾರೆ. ಆದಿ ವ್ಯಾಧಿ, ಆದಿ ಅಂದ್ರೆ ಏನು? ಮಾನಸಿಕ ರೋಗಗಳಿಗೆ ಆದಿ ಅಂತ ಕರೀತಾರೆ. ಆದಿ ನಮ್ಮ ಒಳಗೆ ಯಾವಾಗಲೂ ಇದ್ದು ನಮಗೆ ತಂಟ ಕೊಡ್ತೇವೆ, ಕಷ್ಟ ಕೊಡುವಂತಹದ್ದು. ಈ ಮನಸ್ಸಿನಲ್ಲಿ ಇರುವ ಮಾನಸಿಕ ಮೆಂಟಲ್ ಡಿಸೀಸ್ ಅವೆಲ್ಲವೂ ಕೂಡ ಆದಿಗಳು ಅಂತೇಳಿ. ವ್ಯಾಧಿಗಳು ಅಂದ್ರೆ ಶಾರೀರಿಕ ರೋಗಗಳು, ಅಂದ್ರೆ ಜ್ವರಾದಿಗಳು ಅವೆಲ್ಲ ವ್ಯಾಧಿಗಳು. ಸೊ ಬೋತ್ ಮೆಂಟಲ್ ಡಿಸೀಸಸ್ ಅಂಡ್ ಫಿಸಿಕಲ್ ಡಿಸೀಸಸ್, ಇವೆಲ್ಲವೂ ಕೂಡ ಪರಿಹಾರ ಮಾಡ್ತಾ ಇರ್ತಾರೆ. ಎಲ್ಲ ರೋಗಗಳನ್ನು, ಮಾನಸಿಕ ರೋಗಗಳನ್ನು, ಭೌತಿಕ ರೋಗಗಳನ್ನು ಪರಿಹಾರ ಮಾಡುತ್ತಾ ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಕಾದುಕೊಂಡು ಇಹರು ಎಲ್ಲರೂ ಒಂದಾಗಿ ಈಶನ ಆಜ್ಞೆಯಲ್ಲಿ. ಇವರೆಲ್ಲರೂ ಕೂಡ ಒಂದಾಗಿ, ಒಂದಾಗಿ ಅಂದರೆ ಏನು ಅಂತ ಹೇಳಿದ್ರೆ ಎರಡು ವಿಧವಾಗಿ. ಒಂದಾಗಿ ಅಂದರೆ ಒಂದು ತತ್ವ ಮಾಡಿದ್ರೆ ಸರಿ ಇವನ್ನ ಕಾಪಾಡೋಣ, ಇನ್ನೊಂದು ತತ್ವ ಬೇಡ ಬೇಡ ಕಾಪಾಡೋಣ ಬೇಡ ಅಂತೇಳಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇಲ್ಲ. ಒಂದಾಗಿ ಅಂದ್ರೆ ಒಟ್ಟಿಗೆ ಏಕ ಭಾವದಿಂದ, ಅಂದ್ರೆ ಒಂದು ಆಗಿ ಅಂದ್ರೆ ಎರಡು, ಏಕ ಭಾವದಿಂದ ದೇ ಹ್ಯಾವ್ ದ ಸೇಮ್ ಕನ್ಸೆನ್ಸಸ್ ಆಫ್ ಒಪಿನಿಯನ್ ಅಂತ. ಒಂದು ಒಂದು ಆಗಿ, ಒಂದು ಆಗಿ ಅಂದ್ರೆ ಒಂದಾಗಿ, ಏಕ ಏಕೋ ಪರಮಾತ್ಮ ಅಂತೇಳಿ. ಪರಮಾತ್ಮ ಒಬ್ಬನಾಗಿದ್ದಾನೆ. ಸೊ ಆ ಪರಮಾತ್ಮನೇ ಎಲ್ಲವೂ ಸರ್ವೋತ್ತಮನು, ತಾವು ಕೇವಲ ಅವನ ಆಜ್ಞೆಯನ್ನು ಮಾಡುವಂತಹವರು ಅನ್ನುವ ಭಾವನೆಯಿಂದ ಒಂದು ಆಗಿರ್ತಾರೆ. ಅಂದ್ರೆ ಏನು? ಆ ಪರಮಾತ್ಮನೇ ಒಂದಾಗಿದ್ದಾನೆ, ಒಂದು ಅವನು, ಅವನ ಭಕ್ತರಾಗಿದ್ದೀವಿ ಅಂತೇಳಿ, ಅವನ ಆಜ್ಞೆಯಲ್ಲಿ ಅವನ ಅನುಚರರಾಗಿ ಇದ್ದೀವಿ ಅನ್ನುವ ಭಾವನೆಯಿಂದ ಆ ಭಕ್ತರನ್ನು ಕಾಪಾಡ್ತಾ ಇರ್ತಾರೆ. ಈ ವಿಧವಾಗಿ ಒಂದಾಗಿ ಒಟ್ಟಿಗೆ ಅವರು ಈಶನ ಆಜ್ಞೆಯಲ್ಲಿ, ಆ ಪರಮಾತ್ಮನ ಆಜ್ಞೆಯಲ್ಲಿ ಕಾಪಾಡ್ತಾ ಇರ್ತಾರೆ ಅಂತ ಹೇಳಿ. ಸೊ ಈ ಒಂದಾಗಿರುವುದು ಅಂದ್ರೆ ಇನ್ನೊಂದೇನಂದ್ರೆ ಅವರು ಆ ಒಂದಾಗಿ ಅಂದ್ರೆ ಒಂದು ಒಂದೊಂದು ಅಂದ್ರೆ ವಾಟ್ ಎವರ್ ಇಸ್ ದೇರ್ ಅಪೋರ್ಷನ್ಡ್. ಈಗ ಕಣ್ಣಿನ ತತ್ವಾಭಿಮಾನಿ ದೇವತೆ ಕಣ್ಣನ್ನು ರಕ್ಷಣೆ ಮಾಡ್ತಾ ಇರ್ತಾನೆ, ಅಂದ್ರೆ ಹೀ ವೋಂಟ್ ಗೋ ಟು ಅನದರ್ ಪೋರ್ಟ್ಫೋಲಿಯೋ. ಒಂದು ತತ್ವಾಭಿಮಾನಿ ದೇವತೆ ಇನ್ನೊಂದನ್ನು ಹೋಗಿ ಟ್ರೆಸ್ ಪಾಸ್ ಮಾಡೋದಿಲ್ಲ. ಸೊ ತಮ್ಮ ತಮ್ಮ ಅವರವರ ತತ್ವಾಭಿಮಾನಿತ್ವ ಎಲ್ಲಿದೋ ಆ ವಿಷಯದಲ್ಲಿ ಮಾತ್ರ ಆ ಭಕ್ತರನ್ನು ಕಾಪಾಡ್ತಾ ಇರ್ತಾರೆ. ಈ ವಿಧವಾಗಿ ಎಲ್ಲ ತತ್ವಾಭಿಮಾನಿ ದೇವತೆಗಳು ಅವರವರ ಪೋರ್ಟ್ಫೋಲಿಯೋಸ್ನಲ್ಲಿ ಆ ಭಕ್ತರನ್ನು ಕಾಪಾಡಿಕೊಂಡಿರ್ತಾರೆ, ಕಾಪಾಡ್ತಾ ಇರ್ತಾರೆ ಅನ್ನೋದನ್ನು ಹೇಳಿದ್ದಾರೆ. ಸೊ ಅದನ್ನು ಮತ್ತೊಂದು ಸರ್ ಓದ್ಬಿಡೋಣ. ಶ್ರೀಧನಂಗ್ರಿ ಸರೋಜ ಯುಗಳ ಏಕಾದಶ ಸ್ಥಾನ ಆತ್ಮದೊಳಗೆ ಇಟ್ಟು ಆದರದಿ ಸಂತಿಸುವವರಿಗೆ ಈ ನವಗ್ರಹವು ಆದಿತೇಯರು ಸಂತತ ಆದಿ ವ್ಯಾಧಿಗಳ ಪರಿಹರಿಸುತ್ತ ಅವರನ್ನು ಕಾದುಕೊಂಡಿಹರು ಎಲ್ಲರೂ ಒಂದಾಗಿ ಈಶನ ಆಜ್ಞೆಯಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ ಇಲ್ಲಿ ಹೇಳಿದಂಗೆ ಸರ್ವ ಪ್ರತೀಕ ಸಂಧ್ಯೆ ಆ ಹೆಸರಿಗೆ ತಕ್ಕಂತೆ ಎಲ್ಲೆಲ್ಲಿ ಪರಮಾತ್ಮನನ್ನು ನಾವು ನೋಡಬೇಕನ್ನೋದನ್ನು ಹೇಳ್ತಾ ಹೋಗ್ತಾರೆ. ಇದರ ದಿಸ್ ಇಸ್ ವೆರಿ ನೈಸ್ ಸಂಧಿ. ಇದು ಸಿಂಪಲ್ ಆಗಿರುವಂತಹದ್ದು, ಆದರೆ ನಮಗೆ ಅನುಸಂಧಾನ ಎಂಬ ಶಬ್ದವನ್ನು ನಾವು ಬಹಳ ಉಪಯೋಗ ಯೂಸ್ ಇಟ್ ಎಕ್ಸ್ಟೆನ್ಸಿವ್ ಆಗಿ ಸರಿಯಾದ ಅನುಸಂಧಾನ ಇದ್ರೆ ಆಯ್ತು ರೀ ಆಗತ್ತೆ ಎಲ್ಲವೋ. ಸೊ ಅನುಸಂಧಾನ ಅಂಬುದು ಬಹಳ ಸುಲಭವಾಗಿ ಕಾಣುತ್ತೆ, ಆದರೆ ಅದು ಬಹಳ ಕಷ್ಟವಾದದ್ದು ಕೂಡ. ಒಂದು ಉದಾಹರಣೆಗೆ ಅನುಸಂಧಾನ ಅಂದ್ರೆ ಏನು ಅನ್ನೋದು ಜಸ್ಟ್ ಒಂದು ಕತೆ, ಐ ಮೀನ್ ಸಮ್ ಮಾರಲ್ ಸ್ಟೋರಿ ತರ ಒಂದಿರುತ್ತೆ. ಒಂದು ದೊಡ್ಡ ಯೋಗಿ ಇರ್ತಾನೆ, ಅವನು ಎಲ್ಲರಿಗೂ ಉಪನ್ಯಾಸಗಳನ್ನೆಲ್ಲ ಕೊಡ್ತಾ ಬಹಳ ಹೆಸರು ಗಳಿಸಿರ್ತಾನೆ, ದೇವ್ರ ಭಕ್ತ ಅನ್ನೋದು ಚೆನ್ನಾಗಿ ಪ್ರಸಾರವಾಗಿರುತ್ತೆ. ಒಂದು ಸಾರಿ ಒಂದು ಯಾರೋ ಒಂದು ಆಟ ಆಡ್ತಾ ಒಂದು ಹುಡುಗ ಬರ್ತಾನೆ, ಅವನಿಗೆ ಏನು ಗೊತ್ತಿಲ್ಲ, ಅಮಾಯಕವಾದ ಹುಡುಗ. ಅವನು ಬಂದು ಆ ಯೋಗಿ, ಓ ಯೋಗಿ ಏನು ಬೇಕಾದ್ರೂ ಮಾಡಬಲ್ಲ ಅಂತ ಹೇಳಿ ಆ ಯೋಗಿ ಹತ್ರ ಬಂದು, ನೀವು ನಮ್ಗೆನ ಒಂದು ಉಪದೇಶ ಮಾಡ್ರಿ ಅಂತ ಹೇಳಿ. ಏನು ಅಂತ ಹೇಳಿದ್ರೆ, ನನಗೆ ಈ ನದಿ ದಿನಾಲು ದಾಟೋದು ಗಿಟೋದು ಕಷ್ಟವಾಗಿದೆ, ಸೊ ಈ ನದಿ ಅದು ದಾಟಬೇಕಂದ್ರೆ ನನಗೆ ಒಂದು ಮಂತ್ರ ಉಪದೇಶ ಮಾಡ್ರಿ, ಆ ಮಂತ್ರ ಉಪಯೋಗ ಬಲದಿಂದ ನಾನು ಈ ನದಿಯನ್ನು ದಾಟ್ತೀನಿ ಅಂತ ಹೇಳಿ. ಸೊ ಆ ಯೋಗ ಹೇಳ್ತಾನೆ, ಹಾಗೇನಪ್ಪ ಸುಮ್ಮನೆ ರಾಮನಾಮ ಅಂಬುದು ಬಹಳ ದೊಡ್ಡ ಶಕ್ತಿ, ಶ್ರೀರಾಮ್ ಶ್ರೀರಾಮ್ ಅಂತ ಹೇಳಿದ್ರೆ ಈ ನದಿ ದಾಟಬಿಡಬಹುದು, ಅದೇನು ನೀನು ಮುಳುಗೋದಿಲ್ಲ ಅಂತ ಹೇಳ್ಬಿಡ್ತಾನೆ. ಆ ಬಾಲಕನಿಗೆ ಆ ನಂಬಿಕೆ ಬಹಳ ಸ್ಥಿರವಾದ ಒಂದು ನಂಬಿಕೆ ಬರುತ್ತೆ. ನಂಬಿಕೆ ಬಂದು ಸರಿ ಅಂತ ಹೇಳಿ, ಗುರುಗಳು ಹೇಳಿದ್ದಾರೆ ನಾ ಆಗ್ಬಿಡುತ್ತೆ ಅಂತ ಹೇಳಿ ದೊಡ್ಡ ನಂಬಿಕೆಯಿಂದ ರಾಮ್ 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 ಶ್ರೀರಾಮ್ ಅಂತ ಹೇಳಿ ಆ ನದಿಯನ್ನು ದಾಟಬಿಡ್ತಾನೆ ಅಂತ ಹೇಳಿ. ಆಮೇಲೆ ಗುರುಗಳು ಅವ್ರು ನೋಡ್ಬಿಟ್ಟಾರೆ, ನನ್ನಿಂದನೇ ನಾನು ಅವ್ನಿಗೆ ಹೇಳಿದ್ದೀನಿ, ನಾನು ಯಾವಾಗ್ಲೂ ಮಾಡಲಿಲ್ಲ, ನಾನು ಹೋಗಿ ಆ ನದಿನ ದಾಟೋಣ ಶ್ರೀರಾಮ್ ಅಂತ ಹೇಳ್ತಾ ದಾಟೋಣ ಅಂತ ಹೇಳಿ ಮೆಲ್ಲಕ್ ಹೋಗಿ ಕಾಲಿಡ್ತಾ ಶ್ರೀರಾಮ್ ಶ್ರೀರಾಮ್ ಅಂತ ಹೇಳಿ ಮೆಲ್ಲ ಕಾಲ್ ನದಿ ಒಳಗಿಡ್ತಾನೆ, ನ ಕಾಲ್ ಒಳಗೆ ಹೊಟ್ಟೋಗುತ್ತೆ. ಸೊ ತಾನೇ ಇದು ಆಶ್ಚರ್ಯ ಆಗುತ್ತೆ, ತಾನೇ ಉಪದೇಶ ಮಾಡಿದ ಹುಡುಗಗೆ, ಆದ್ರೆ ಹುಡುಗಕ್ಕೆ ದಾಟ್ಲಕ್ ಆಗುತ್ತೆ, ತನಗಾಗ್ತಾ ಇಲ್ವಲ್ಲ ಅಂತ ಹೇಳಿ. ಅಂದ್ರೆ ಅದರ ಮಾರಲ್ ಏನಂದ್ರೆ, ಆ ಹುಡುಗನಿಗೆ ಹೇಳಿದ್ದಾನೆ, ಆದ್ರೆ ಆ ನಂಬಿಕೆ ಆ ಹುಡುಗನಿಗೆ ಸ್ಥಿರವಾಗಿ ಬಂತು, ಆದ್ರೆ ಆ ಹೇಳಿದಂತಹ ಮನುಷ್ಯನಿಗೆ ಅಷ್ಟು ಸ್ಥಿರವಾದ ನಂಬಿಕೆ ಇಲ್ಲ. ಇದೇ ಅಂತ ಮನಸ್ಸಿಗಂತ ತೋರತ್ತೆ, ಆದ್ರೆ ಇದೋ ಇಲ್ಲವೋ ಅಂತ ಸಂದೇಹವೂ ಇರುತ್ತೆ. ಸೊ ಆ ಅನುಸಂಧಾನ ಅಂದ್ರೆ ಏನಂದ್ರೆ, ಕೇವಲ ಅವೇರ್ನೆಸ್ ಅಲ್ಲ, ತಿಳುವಳಿಕೆ ಒಂದೇ ಅನುಸಂಧಾನವಾಗೋದಿಲ್ಲ. ಆ ತಿಳುವಳಿಕೆ ಜತೆಯಲ್ಲಿ ಅದರಲ್ಲಿರುವಂತಹ ಘನವಾದ ವಿಶ್ವಾಸ ಇರಬೇಕು. ಸೊ ದಟ್ ಈಸ್ ವಾಟ್ ಇಸ್ ಅನುಸಂಧಾನ. ಅನುಸಂಧಾನ ಅಂದ್ರೆ ಕಂಪ್ಲೀಟ್ ಅವೇರ್ನೆಸ್ ಇಸ್ ಒನ್ ಆಸ್ಪೆಕ್ಟ್ ಆಫ್ ಅನುಸಂಧಾನ. ಅದಾದ ಮೇಲೆ ನಿತ್ಯವೂ ಅದರ ಧ್ಯಾನ ಇರುವುದು ಎರಡನೇದು ಆಸ್ಪೆಕ್ಟ್ ಆಫ್ ಅನುಸಂಧಾನ. ಅದರ ಮೇಲೆ ಅಚಂಚಲವಾದ ವಿಶ್ವಾಸ, ಸ್ಥಿರವಾದ ವಿಶ್ವಾಸ ಇರುವುದು ಮೂರನೇ ಆಸ್ಪೆಕ್ಟ್. ದಟ್ ಆ ಎರಡನೇದು ಅಂಡ್ ಮೂರನೇದು, ಸೆಕೆಂಡ್ ಅಂಡ್ ಥರ್ಡ್ ಆಸ್ಪೆಕ್ಟ್ ಆರ್ ವೆರಿ ಡಿಫಿಕಲ್ಟ್. ಫಸ್ಟ್ ಆಸ್ಪೆಕ್ಟ್ ಅವೇರ್ನೆಸ್ ಬರಬಹುದು ಸ್ವಲ್ಪ ಶ್ರಮ ಪಟ್ಟರೆ, ಆದ್ರೆ ಎರಡನೇದು ಆ ಎರಡನೇ ಆಸ್ಪೆಕ್ಟ್ ಯಾವಾಗಲೂ ಇರುವಂತಹದ್ದು, ಮೂರನೇ ಆಸ್ಪೆಕ್ಟ್ ಅಚಂಚಲವಾದ ವಿಶ್ವಾಸ, ಇವು ಬಹಳ ಕಷ್ಟವಾದ ವಿಷಯ. ಸೊ ಅನುಸಂಧಾನ ಎಂಬುದು ಪ್ರಯತ್ನ ಮಾಡಬೇಕಾಗಿದ್ದು, ನಾವು ವಿ ಹ್ಯಾವ್ ಟು ಮೇಕ್ ಎಟರ್ನಲಿ ವಿ ಹ್ಯಾವ್ ಟು ಮೇಕ್ ಅ ಲಾಟ್ ಆಫ್ ಎಫರ್ಟ್ ಫಾರ್ ದಟ್. ಬಟ್ ಅನುಸಂಧಾನ ಅಂದ್ರೆ ಅದು ಅನುಸಂಧಾನದ ಒಂದು ಅಂಶ. ಸೊ ಇಲ್ಲಿ ಅದಕ್ಕೆ ಮೇದಿನಿಯ ಮೇಲುಳ್ಳ ಗೋಷ್ಪಾದೋದಕಗಳೆಲ್ಲವೂ ಅಮಲ ತೀರ್ಥವು, ಪಾದ ಪಾದ್ರಿ ಧರಾತಳವೇ ಸುಕ್ಷೇತ್ರ ಜೀವಗಣ, ಶ್ರೀಧನ ಪ್ರತಿಮೆಗಳು ಅವರುಂಬೋಧನವೇ ನೈವೇದ್ಯ, ನಿತ್ಯದಿ ಹಾದಿ ನಡುವುದೇ ನರ್ತನಗಳೆಂದರಿತವನೇ ಯೋಗಿ. ಇವೆಲ್ಲವೂ ತಿಳ್ಕೊಂಡವನೇ ಯೋಗಿ. ಏನ್ ತಿಳ್ಕೊಂಡವನ ಆದ್ರೆ ನಮ್ಗೆಲ್ಲ ತಿಳ್ಕೊಂಡ್ಬಿಟ್ಟು ನಾವು ಯೋಗಿಗಳಾಗ್ತೀರಾ ಅಂದ್ರೆ ಅದಕ್ಕೆ ಆ ಕಥೆ ಹೇಳಿದ್ದು ಏನಂದ್ರೆ, ಇವು ಎಲ್ಲವೂ ತಿಳ್ಕೊಂಡವನು ಯೋಗಿ. ಏನು ತಿಳ್ಕೊಂಡವನು ಯೋಗಿ ಅಂದ್ರೆ, ಮೇದಿನಿಯ ಮೇಲೆ ಉಳ್ಳ ಗೋಷ್ಪಾದ ಉದಕಗಳು. ಮೇದಿನಿ ಅಂದ್ರೆ ಭೂಮಿ, ಅಂದ್ರೆ ದಿಸ್ ಅರ್ಥ್. ಈ ಭೂಮಿಯಲ್ಲಿ ಮೇಲೆ ಇರುವಂತಹ ಗೋಷ್ಪಾದೋದಕ, ಗೋಷ್ಪಾದ ಅಂದ್ರೆ ಒಂದು ಆಕಳು ಸಾಫ್ಟ್ ಆಗಿರೋ ಸಾಯಿಲ್ ನಲ್ಲಿ ಕಾಲಿಟ್ಟಾಗ ಇಟ್ ಜಸ್ಟ್ ಇಂಪ್ರೆಷನ್, ಒಂದು ಡೀಪ್ ಇಂಪ್ರೆಷನ್ ಆಗುತ್ತೆ. ಆ ಇಂಪ್ರೆಷನ್ ಅಲ್ಲಿ ಮಳೆ ಬಂದಾಗ ನೀರು ನಿಲ್ಲುತ್ತೆ. ಸೊ ಇಟ್ ಬಿಕಮ್ಸ್ ಚಿಕ್ಕ ನೀರಿನ ಕುಂಟೆ ತರ ಆಗುತ್ತೆ. ಸೊ ಈ ಅದಕ್ಕೆ ಗೋಷ್ಪಾದ ಅಂತ ಕರೀತಾರೆ. ಗೋಷ್ಪಾದ ಅಂದ್ರೆ ಆ ಗೋವು ಪಾದ ಇಟ್ಟ ಕಡೆ ನೀರು ಸೇರ್ಕೊಂಡು ಸ್ವಲ್ಪ ಒಂದು ಚಿಕ್ಕ ಕುಂಟೆ ತರ ಆಗುತ್ತೆ, ಅದಕ್ಕೆ ಗೋಷ್ಪಾದ ಉದಕ ಆ ಗೋಷ್ಪಾದದಲ್ಲಿ ಇರುವ ನೀರು ಅಂತಹ ಚಿಕ್ಕ ಚಿಕ್ಕ ಕುಂಟೆಗಳು ಯಾರಿರುತ್ತೋ. ಸೊ ಬೇಸಿಕಲಿ ದಟ್ ಈಸ್ ಎ ಸಿಂಬಾಲಿಕ್ ಮೀನಿಂಗ್. ಆ ವಿಧವಾಗಿ ಚಿಕ್ಕ ಚಿಕ್ಕ ಕುಂಟೆಗಳೆಲ್ಲದಕ್ಕೂ ಕೂಡ ಗೋಷ್ಪಾದ ಅಂತ ಕರೀತಾರೆ. ಸೊ ಗೋಷ್ಪಾದ ಉದಕಗಳೆಲ್ಲ ಅಂದ್ರೆ ಅಂತಹ ಚಿಕ್ಕ ಚಿಕ್ಕ ನೀರಿನ ಕುಂಟೆಗಳೆಲ್ಲ ಕೂಡ ಅಮಲ ತೀರ್ಥವು ಅಂದ್ರೆ ಪವಿತ್ರವಾದ ತೀರ್ಥ ಜಾಗಗಳು, ತೀರ್ಥಸ್ಥಾನಗಳು ಅಂತ ಹೇಳಿ ಪಾದಪಗಳು. ಪಾದ ಅಂದ್ರೆ ರೂಟ್ಸ್, ಪ ಅಂದ್ರೆ ನೀರು ಕುಡಿಯೋದು, ರೂಟ್ಸ್ ಇಂದ ನೀರು ಕುಡಿಯುವಂತಹದ್ದು ವೃಕ್ಷಗಳು. ಸೊ ವೃಕ್ಷಗಳು ಅದ್ರಿ ಧರಾತಳವು ಅಂದ್ರೆ ಅದ್ರಿ ಅಂದ್ರೆ ಪರ್ವತಗಳು, ಧರಾತಳ ಅಂದ್ರೆ ಭೂಮಿಯ ಸರ್ಫೇಸ್, ದ ಸರ್ಫೇಸ್ ಆಫ್ ದಿ ಧರಾತಳ, ಸೊ ದ ಸರ್ಫೇಸ್ ಆಫ್ ದಿ ಅರ್ತ್. ಸುಕ್ಷೇತ್ರ ಇವೆಲ್ಲವೂ ಕೂಡ ಒಳ್ಳೆ. ಇದು ಫಸ್ಟ್ ಮೇಲ್ನೋಟದ ಅರ್ಥ ನೋಡೋಣ, ಆಮೇಲೆ ವಿಲ್ ಗೋ ಫಾರ್ ದ ಡೀಪರ್ ಮೀನಿಂಗ್. ಸೊ ಇವೆಲ್ಲ ಮೇಲ್ನೋಟದ ಅರ್ಥಗಳು, ಸೂಪರ್ಫಿಷಿಯಲ್ ಮೀನಿಂಗ್. ಸೊ ಇದಕ್ಕೆ 2-3 ಲೆವೆಲ್ಸ್ ಆಫ್ ಮೀನಿಂಗ್ ಇದೆ, ಅದೇನು ಆಮೇಲೆ ನೋಡೋಣ. ಸೊ ಈ ವಿಧವಾಗಿ ಅರ್ಥ ಸರ್ಫೇಸ್ ಯಾವ್ದಿದೋ ಅದು ಸುಕ್ಷೇತ್ರ. ಜೀವಗಣ ಅಂದ್ರೆ ಜೀವರಾಶಿಗಳು, ಗಣಗಳು ಯಾವಲ್ಲ ಅವೆಲ್ಲವೂ ಕೂಡ ಜೀವಗಣ ಶ್ರೀಧನ ಪ್ರತಿಮೆಗಳು. ಆಲ್ ದೋಸ್ ಜೀವಗಣಗಳು, ಎಲ್ಲ ಜೀವಗಣಗಳು ಕೂಡ ಆ ಪರಮಾತ್ಮನ ಶ್ರೀಧ ಅಂಬೋದು ಮತ್ತು ಐಶ್ವರ್ಯ ಕೊಡುವಂತಹ ಪರಮಾತ್ಮನ ಪ್ರತಿಮೆಗಳು, ಅವನ ಪ್ರತಿಮೆಗಳಾಗಿದ್ದಾರೆ. ಅವರು ಉಂಬೋದನವೇ, ಅವರು ಊಟ ಮಾಡ್ತಾರೆ, ಯಾವುದು ಆಹಾರ ಸ್ವೀಕಾರ ಮಾಡ್ತಾರೋ ಅವರು ಸ್ವೀಕಾರ ಮಾಡುವ ಆಹಾರವೇ ಪರಮಾತ್ಮನಿಗೆ ನೈವೇದ್ಯ. ನಿತ್ಯದಿ ಪ್ರತಿದಿನವೂ ಮಾಡುವಂತಹ ನೈವೇದ್ಯ ಅದೇ. ಅಷ್ಟೇ ಅಲ್ಲದೆ ನಿತ್ಯದಿ ಹಾದಿ ನಡುವುದೇ, ಇವೆಲ್ಲವೂ ಕೂಡ ಪ್ರತಿದಿನ ನಡಿಬೇಕು. ಹಾದಿ ನಡುವುದೇ ದಾರಿಯಲ್ಲಿ ಅಂದ್ರೆ ಭೂಮಿಯಲ್ಲಿ ಎಲ್ಲಿ ದಾರಿಗಳಿದೋ ಡಿಫ್ರೆಂಟ್ ಪ್ಯಾಸ್, ಆ ಎಲ್ಲ ಹಾದಿಗಳಲ್ಲಿಯೂ ನಡೆಯೋದು ಯಾವ್ದಿದೋ ಅದೇ ನರ್ತನೆಗಳು. ಅಂದ್ರೆ ಪರಮಾತ್ಮನ ಮುಂಚೆ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಮಾಡುವಂತಹ ನರ್ತನೆಗಳು, ನಾಟ್ಯ ಮಾಡುವ ಪರಮಾತ್ಮನ ಮುಂಚೆ ನಾಟ್ಯ ಮಾಡಬೇಕು. ನರ್ತನ ಸಮರ್ಪಣೆ ಅಂತ ಹೇಳಿದಂತೆ ಪರಮಾತ್ಮನಿಗೆ ನರ್ತನ ಸಮರ್ಪಣೆ ಮಾಡುವುದು, ಆ ನರ್ತನೆಗಳು ಎಂದು ಅರಿತವನೇ, ಈ ವಿಧವಾಗಿ ತಿಳ್ಕೊಂಡವನೇ ಯೋಗಿ, ಅವನೇ ಯೋಗಿ ಅಂತ ಹೇಳಿ. ಇಲ್ಲಿ ನಮಗೆ ಮೇದಿನಿ ಅಂದ್ರೆ ಏನು, ಭೂಮಿ. ಭೂಮಿ ಅಂದ್ರೆ ನಮ್ಮ ಪಂಚಭೌತಿಕವಾದ ದೇಹ, ಅದರದಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಅರ್ತ್, ಅರ್ತ್ ಇಸ್ ದ ಮೇನ್ ಇಂಗ್ರೀಡಿಯೆಂಟ್. ಸೊ ನಮ್ಮ ಮೇದಿನಿ ಅಂದ್ರೆ ಭೂಮಿ ಅಂದರೆ ನಮ್ಮ ದೇಹವೇ ಒಂದು ಭೂಮಿ ಇದ್ದಂಗೆ. ಸೊ ನಮ್ಮ ಶರೀರವೇ ಒಂದು ಭೂಮಿ ಇದ್ದಂತೆ. ಈ ಶರೀರದ ಮೇಲೆ ಇರುವಂತಹ ಗೋಷ್ಪಾದೋದಕ ಗೋಷ್ಪಾದೋದಕಗಳು ಚಿನ್ನ ನೀರಿನ ಕುಂಡ ಅಂದ್ರೆ ಸ್ವೆಟ್ ಗ್ಲ್ಯಾಂಡ್ಸ್ ಯಾವ್ದಿದೋ ಆ ಗೋಷ್ಪಾದಗಳು, ಆ ಉದಕಗಳು ಅಂದ್ರೆ ದ ಸ್ವೆಟ್ ಸ್ವೆಟ್ ಗ್ಲ್ಯಾಂಡ್ಸ್ ನಲ್ಲಿ ಇರುವಂತಹ ನೀರುಗಳು ಅಂದ್ರೆ ದಟ್ ಸ್ವೆಟ್, ಇವೆಲ್ಲವೂ ಕೂಡ ಅಮಲ ತೀರ್ಥವು, ಪರಮಾತ್ಮನ ತೀರ್ಥಸ್ಥಾನಗಳು ಅಂಥೇಳಿ. ಪಾದಪ ಅದ್ರಿ ಧರಾತಳವೇ ಅಂಥೇಳಿ, ಅಂದರೆ ಪಾದಪಗಳು ಅಂದರೆ ವೃಕ್ಷಗಳು. ವೃಕ್ಷಗಳ ಅಭಿಮಾನಿ ದೇವತೆಗಳು ಯಾರಿದ್ದಾರೋ ಆ ಅಭಿಮಾನಿ ದೇವತೆಗಳು ನಮ್ಮ ರೋಮಕೂಪಗಳಲ್ಲಿಯೂ ಇದ್ದಾರೆ ಅಂಥೇಳಿ. ರೋಮಗಳಲ್ಲಿ ಆ ವೃಕ್ಷದ ಅಭಿಮಾನಿ ದೇವತೆಗಳೇ ಇಲ್ಲಿ ರೋಮಗಳಿಗೆ ಕೂಡ ಅಭಿಮಾನಿ ದೇವತೆಗಳಾಗಿದ್ದಾರೆ ಅಂಥೇಳಿ. ಅದೇ ವಿಧವಾಗಿ ಅದ್ರಿ ಪರ್ವತಗಳು ಅಂದರೆ ಪರ್ವತಗಳ ಅಭಿಮಾನಿ ದೇವತೆಗಳು ನಮ್ಮ ಎಲುಬುಗಳಿಗೆ ಬೋನ್ಸ್ಗೆ ಅಭಿಮಾನಿ ದೇವತೆಗಳಾಗಿದ್ದಾರೆ. ಸೊ ಈ ವಿಧವಾಗಿ ನಮ್ಮ ರೋಮಗಳು ಎಲುಬುಗಳು ಇವೆಲ್ಲವೂ ಯಾವ್ಯಾವೋ ಅವೆಲ್ಲವೂ ಕೂಡ ಅವಿರುವಂತಹ ಈ ಧರಾತಳ, ಈ ಶರೀರದ ಸ್ಥಳ ಯಾವ್ದಿದೋ ದ ಸರ್ಫೇಸ್ ಆಫ್ ದ ಬಾಡಿ ಅವೆಲ್ಲವೂ ಕೂಡ ಸುಕ್ಷೇತ್ರ, ಪರಮಾತ್ಮನಿಗೆ ಕ್ಷೇತ್ರ ಅಂತ ಹೇಳಿ. ಜೀವಗಣ, ಇಲ್ಲಿ ಜೀವಗಣ ಅಂದ್ರೆ ನಮ್ಮ ಇದೆಲ್ಲ ಬ್ರಹ್ಮಾಂಡದಲ್ಲಿ ನೋಡುವಂತಹದ್ದು, ಆಮೇಲೆ ಪಿಂಡಾಂಡದಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿರುವ ಜೀವಗಣ ಅಂದ್ರೆ ತತ್ವಾಭಿಮಾನಿ ದೇವತೆಗಳು ನಮ್ಮ ಅಂದ್ರೆ ಒಂದು ಜೀವ ಜೀವ ಇದ್ದಾನೆ ಮುಖ್ಯವಾಗ, ಅವನು ಮುಖ್ಯ ಅಲ್ಲ, ಆ ಜೀವದ ಸಹಿತವಾಗಿ ಆ ಜೀವನಿಗೆ ಸಹಾಯ ಮಾಡುತ್ತಾ ಅನೇಕ ಮಂದಿ ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಅವರೆಲ್ಲರೂ ಕೂಡ ಜೀವರೇ. ಸೊ ಈ ವಿಧವಾಗಿ ಜೀವಗಣ ಅಂದ್ರೆ ಆ ಜೀವ ಅಷ್ಟೇ ಅಲ್ಲದೆ ಅದಕ್ಕೆ ಅವನಿಗಿಂತಲೂ ಮುಖ್ಯವಾದ ತತ್ವಾಭಿಮಾನಿ ದೇವತೆಗಳು ಯಾರಿದ್ದಾರೋ ಅವರೆಲ್ಲರೂ ಕೂಡ ಶ್ರೀಧನ ಪ್ರತಿಮೆಗಳು, ಆ ಪರಮಾತ್ಮನ ಅಧಿಷ್ಠಾನ ರೂಪಕವಾದಂತಹ ಪ್ರತಿಮೆಗಳಾಗಿದ್ದಾರೆ ಅಂಥೇಳಿ. ಅವರು ಉಂಬೋಧನವೇ ಅಂದ್ರೆ ಆ ತತ್ವಾಭಿಮಾನಿ ದೇವತೆಗಳು ಯಾವ ಸ್ವೀಕಾರ ಮಾಡ್ತಾರೋ ಆ ನೈವೇದ್ಯವೇ ಅದೇ ಪರಮಾತ್ಮನಿಗೆ ಮಾಡುವಂತ ಅಂದ್ರೆ ಅವರ ಅಂತರ್ಯಾಮಿಯಾಗಿ ಪರಮಾತ್ಮ ಅದನ್ನು ನೈವೇದ್ಯ ರೂಪಕವಾಗಿ ಸ್ವೀಕಾರ ಮಾಡ್ತಾನೆ ಅನ್ನುವ ತಿಳುವಳಿಕೆ ಇರಬೇಕು ಅಂಥೇಳಿ. ಸೊ ಈ ವಿಧವಾಗಿ ಪ್ರತಿ ದಿನದಲ್ಲಿ ಕೂಡ ಈ ಅನುಸಂಧಾನದಿಂದ ಅಂದ್ರೆ ನಮ್ಮ ಪಿಂಡಾಂಡದಲ್ಲಿ ಈ ಬ್ರಹ್ಮಾಂಡದಲ್ಲಿ ಹೇಗೆ ಹೇಗೆ ನಡೀತಾ ಇದೋ ಅಂತಹ ಎಲ್ಲ ಕೂಡ ನಮ್ಮ ಪಿಂಡಾಂಡದಲ್ಲಿ ನಡೀತಾ ಇದೆ ಅನ್ನುವುದು. ಹಾದಿ ನಡುವುದೇ, ಹಾದಿ ನಡೆಯೋದಂದ್ರೆ ಏನು, ನಮ್ಮ ಒಳಗೆ ನಡೆಯೋದು, ನಮ್ಮ ಶರೀರದ ಒಳಗೆ ನಡೆಯೋದಂದ್ರೆ ನಾವು 72,000 ನಾಡಿಗಳಲ್ಲಿ ಕೂಡ ಸಂಚಾರ ಮಾಡ್ತಾ ಇರ್ತಾರೆ. ಯಾರ್ಯಾರು ಅಂದ್ರೆ ತತ್ವಾಭಿಮಾನ ದೇವತೆಗಳು ಅವರು ಯಾರು ಎಲ್ಲರೂ ಸಂಚಾರ ಮಾಡ್ತಾ ಇರ್ತಾರೋ ಅವರ ಅಂತರ್ಯಾಮಿ ಇರುವಾಗಿ ಪರಮಾತ್ಮ ಎಲ್ಲ ಕಡೆ ಸಂಚಾರ ಮಾಡ್ತಾ ಇರ್ತಾನೆ. ಅವರೆಲ್ಲ ಕೆಲವು ಕೆಲವು ಸ್ಥಾನಗಳಲ್ಲಿ ಸಂಚಾರ ಮಾಡ್ತಾರೆ, ಪರಮಾತ್ಮ ಎಲ್ಲ ಕಡೆಯಲ್ಲೂ ಸಂಚಾರ ಮಾಡ್ತಾ ಇರ್ತಾನೆ. ಈ ವಿಧವಾಗಿ ಅವರ ನಡೆಯೋ ಎಲ್ಲ ಹಾದಿಗಳು ಕೂಡ ಪರಮಾತ್ಮನ ಅಲ್ಲೇ ಇದ್ದಾನೆ ಅಂತೇಳಿ ಅದು ನಡೆಯೋದೇ ಅಂದ್ರೆ ಆ ದೇವತೆಗಳು ಯಾರು ನಡೀತಾ ಇದ್ರೆ ಆ ದೇವತೆಗಳೆಲ್ಲ ನರ್ತನೆಗಳು ಮಾಡ್ತಾ ಪರಮಾತ್ಮನ ಮುಂಚೆ ನರ್ತನೆಗಳು ಮಾಡ್ತಾ ಇದ್ದಾರೆ ಅನ್ನೋ ತಿಳುವಳಿಕೆ ಇರಬೇಕು ಅಂತೇಳಿ. ಈ ವಿಧವಾಗಿ ತಿಳ್ಕೊಂಡಿರ್ತಾನೆ ಯೋಗಿಯಾದವನು ಅಂತೇಳಿ ಅದನ್ನು ಹೇಳಿದ್ದಾರೆ. ಸೊ ಅದು ಒಂದು ವಿಧವಾದ ಅರ್ಥ. ಇನ್ನೊಂದು ವಿಧವಾದ ಅರ್ಥ ಏನಂದ್ರೆ ಮೇದಿನಿ ಅಂದ್ರೆ ಈ ಭೂಮಿಯೇ ಅಂತಲ್ಲ, ಮೇದಿನಿ ಅಂದ್ರೆ ಈ ಸಮಸ್ತವಾದ ಬ್ರಹ್ಮಾಂಡವನ್ನು ತಗೊಂಡರೆ ಅದೇ ಮೇದಿನಿ ಅಂತ ಹೇಳಿ. ಸೊ ಈ ಸಮಸ್ತ ಜಗತ್ತು ಜಸ್ಟ್ ನಾಟ್ ದಿಸ್ ಅರ್ಥ್ ಅಲೋನ್, ಈ ಬ್ರಹ್ಮಾಂಡವನ್ನೇ ಮೇದಿನಿ ಅಂತ ತಗೊಂಡ್ರೆ ಈ ಮೇದಿನಿ ಒಳಗೆ ಇರುವಂತಹ ಗೋಷ್ಪಾದೋದಕಗಳು ಅಂತ ಹೇಳಿದ್ರೆ ಈ ಭೂಮಿಯಲ್ಲಿ ಇರುವಂತಹ ಚಿಕ್ಕ ಚಿಕ್ಕ ಕುಂಟೆಗಳಲ್ಲ, ಈ ಮಹಾಸಮುದ್ರಗಳೇ. ಆ ಬ್ರಹ್ಮಾಂಡ ತಗೊಂಡಾಗ ಈ ಮಹಾಸಮುದ್ರಗಳು ಗೋಷ್ಪಾದಗಳಿದ್ದಂತೆ ಆಗುತ್ತೆ. ಸೊ ಈ ಮಹಾಸಮುದ್ರ ಇಟ್ ಸೆಲ್ಫ್ ದ ಬಿಗ್ ಓಷನ್ಸ್ ದೇ ಆರ್ ಲೈಕ್ ಗೋಷ್ಪಾದೋದಗಳು. ಇವೆಲ್ಲವೂ ಕೂಡ ಅಮಲತೀರ್ಥಗಳು, ಚಿಕ್ಕ ಚಿಕ್ಕ ಕುಂಟೆಗಳು ಅಂತ. ಅವು ಪರಮಾತ್ಮನ ಪವಿತ್ರವಾದ ತೀರ್ಥಸ್ಥಾನಗಳಂತ ತಿಳ್ಕೋಬೇಕು. ಪಾದಪ ಅದ್ರಿ ಧರಾತಳವೇ ಅಂದ್ರೆ ಮೇರು ಪರ್ವತಗಳು ಇತ್ಯಾದಿ ದೊಡ್ಡ ದೊಡ್ಡ ಪರ್ವತಗಳನ್ನು, ಅವೆಲ್ಲವೂ ಕೂಡ ಪರಮಾತ್ಮನನ್ನು ಪರಮಾತ್ಮನಿಗೆ ಪ್ರತೀಕವಾಗಿರುವಂತಹ ಸುಕ್ಷೇತ್ರಗಳನ್ನು ತಿಳ್ಕೊಂಡು ಜೀವಗಣ ಅಂದರೆ ನಮ್ಮ ಪಿಂಡಾಂಡದಲ್ಲಿ ಇರುವಂತಹ ತತ್ವಾಭಿಮಾನಿ ದೇವತೆಗಳು ಬ್ರಹ್ಮಾಂಡದಲ್ಲಿಯೂ ಕೂಡ ಇದ್ದಾರೆ. ಬ್ರಹ್ಮಾಂಡದಲ್ಲಿ ಆ ತತ್ವಾಭಿಮಾನಿ ದೇವತೆಗಳು ಯಾರಿದ್ದಾರೋ ಅವರೆಲ್ಲರೂ ಕೂಡ ಅಲ್ಲಿರುವಂತಹ ತತ್ವಾಭಿಮಾನಿ ದೇವತೆಗಳ ರೂಪಗಳಲ್ಲಿ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಂಡು ಆ ಜೀವಗಣ ಅಂದ್ರೆ ಸಮಸ್ತ ಜೀವರಾಶಿಗಳನ್ನ ಅಂದ್ರೆ ತತ್ವಾಭಿಮಾನಿ ದೇವತೆಗಳು ಅಷ್ಟೇ ಅಲ್ಲದೆ ಜೀವಗಣಗಳು ಅಂದ್ರೆ ಒಂದು ನಮ್ಮ ಜೀವಲೇ ಅಲ್ಲ, ಈ ಸೃಷ್ಟಿಯಲ್ಲಿ ಇರುವಂತಹ ಅನಂತಾನಂತ ಜೀವರಾಶಿಗಳು ಯಾರಿದ್ದಾರೋ ಅಷ್ಟು ಜೀವಗಣಗಳು ಕೂಡ ಸೀದನ ಪ್ರತಿಮೆಗಳು, ಆ ಪರಮಾತ್ಮನ ಪ್ರತಿಮೆಗಳು ಅಂತ ಹೇಳಿ ಅವರು ಉಂಬೋಧನೆ ನೈವೇದ್ಯ. ಅವರ ಎಲ್ಲರ ಒಳಗೂ ಕೂಡ ಸಮಸ್ತ ಜೀವರಾಶಿಗಳ ಒಳಗೂ ಕೂಡ ಪರಮಾತ್ಮ ಇದ್ದಾನೆ. ಅವರು ಮಾಡುವಂತಹ ಸ್ವೀಕಾರ ಮಾಡುವ ಪದಾರ್ಥ ಪರಮಾತ್ಮನಿಗೆ ನೈವೇದ್ಯ ರೂಪಕವಾಗಿದೆ ಅಂತ ಹೇಳಿ ತಿಳುಕೊಂಡು ನಿತ್ಯದಿ ಹಾದಿ ನಡುವುದೇ. ಸಂಚಾರ ಮಾಡುವುದಂದ್ರೆ ಭೂಮಿಯಲ್ಲಿ ಸಂಚಾರ ಆಯಿತು, ನಮ್ಮ ಒಳಗೆ ದೇಹದ ಒಳಗೆ ಸಂಚಾರ ಆಯಿತು, ಬ್ರಹ್ಮಾಂಡದ ಒಳಗೆ ದೇಹ ಬಿಟ್ಟಾಗ ಕೂಡ ವಿ ಗೋ ಫ್ರಮ್ ಇಲ್ಲಿಂದ ಬೇರೆ ಬೇರೆ ಲೋಕಗಳಿಗೆ ಮಾಡುವ ಸಂಚಾರ ಇಲ್ಲ. ಆ ತತ್ವಾಭಿಮಾನಿ ದೇವತೆಗಳು ಮಾಡುವಂತಹ ಸಂಚಾರ ಯಾವುದಿದೋ ಲೋಕ, ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಮಾಡುವ ಸಂಚಾರ, ಇವು ಎಲ್ಲವೂ ಕೂಡ ನಡೆಯುವುದು ಎಲ್ಲವೂ ಕೂಡ ಪರಮಾತ್ಮನ ಮುಂಚೆ ಅವರು ನರ್ತನೆಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ವಿವಿಧವಾದಿ ಮೂರನೇ ಅರ್ಥದಲ್ಲಿ ಪರಮಾತ್ಮನ ಮುಂಚೆ ಇಷ್ಟು ಒಂದು ಲೀಲಾ ರೂಪಕವಾಗಿ ಪರಮಾತ್ಮ ತಾನು ಮಾಡುವ ಕಾರ್ಯಗಳನ್ನು ಇವರೆಲ್ಲರೂ ಕೂಡ ಅನುಸಂಧಾನದಿಂದ ತನ್ಮಯರಾಗಿ ಅವನ ಮುಂಚೆ ನರ್ತನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಭಾವನೆಯಿಂದ ಇದ್ದವನು ಯಾರಿದ್ದಾನೋ ಅವನೇ ನಿಜವಾದ ಯೋಗಿ ಅಂತ ಹೇಳಿ ಒಂದು ಸುಂದರವಾದ ಅರ್ಥವನ್ನು ಇಲ್ಲಿ ಹೇಳಿದ್ದಾರೆ. ಅದನ್ನು ಮತ್ತೊಂದು ಓದ್ಬಿಟ್ಟು ಮುಂಚೆಕ್ ಹೋಗೋಣ. ಮೇದಿನಿಯ ಮೇಲುಳ್ಳ ಗೋಷ್ಪಾದ ಉದಕಗಳೆಲ್ಲ ಅಮಲತೀರ್ಥವು, ಪಾದಪ ಅದ್ರಿ ಧರಾತಳವೇ ಸುಕ್ಷೇತ್ರ, ಜೀವಗಣ ಶ್ರೀಧನ ಪ್ರತಿಮೆಗಳು, ಅವರುಂಬೋಧನವೇ ನೈವೇದ್ಯ, ನಿತ್ಯದಿ ಹಾದಿ ನಡುವುದೇ ನರ್ತನಗಳು ಎಂದು ಅರಿತವನೇ ಯೋಗಿ ಹೇಳಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಪದ್ಯ, ಇದು ಬಹಳ ಜನ ಐ ಥಿಂಕ್ ಇಟ್ ಕೇಮ್ ಇನ್ ಟು ಡಿಸ್ಕಷನ್ಸ್ ಕ್ವೈಟ್ ಅ ಫ್ಯೂ ಟೈಮ್ಸ್. ಇದೇನೆಂದ್ರೆ ಸರ್ವ ದೇಶವು ಪುಣ್ಯ ದೇಶವು, ಸರ್ವಕಾಲವು ಪುಣ್ಯಕಾಲವು, ಸರ್ವ ಜೀವರು ದಾನ ಪಾತ್ರರು ಮೂರು ಲೋಕದೊಳು, ಸರ್ವ ಮಾತುಗಳೆಲ್ಲ ಮಂತ್ರವು, ಸರ್ವ ಕೆಲಸಗಳೆಲ್ಲ ಪೂಜೆಯು, ಸರ್ವವಂದ್ಯನ ವಿಮಲ ಮೂರ್ತಿ ಧ್ಯಾನ ಉಳ್ಳವಗೆ. ಇಲ್ಲಿ ಏನಂದ್ರೆ ಸರ್ವ ದೇಶವು ಪುಣ್ಯ ದೇಶವು, ಎನಿ ಪ್ಲೇಸ್ ಯು ಟೇಕ್ ಅದು ಪುಣ್ಯ ದೇಶ ಇದ್ದಂಗೆ. ಅಂದ್ರೆ ಯಾರಿಗೆ ಅನ್ನೋದು ಆಮೇಲೆ ಹೇಳ್ತಾರೆ. ಸೊ ಸರ್ವ ದೇಶವು ಅಂದ್ರೆ ಮುಂಚೆ ಹೇಳಿದ ಪ್ರಕಾರ ಅನುಸಂಧಾನ ಮಾಡುವಂತಹ ಅಧಿಕಾರಿಗಳು ಯಾರಿದ್ದಾರೋ ಅವರಿಗೆ ಎಲ್ಲ ಸ್ಥಾನಗಳು ಎಲ್ಲ ಸ್ಥಳಗಳು ಕೂಡ ಪುಣ್ಯ ದೇಶಗಳೇ ಪುಣ್ಯ ಸ್ಥಳಗಳೇ. ಸರ್ವಕಾಲವು ಪುಣ್ಯಕಾಲವು, ಸರ್ವಕಾಲವು ಅಂದ್ರೆ 360 ದಿನಗಳು, ಎವ್ರಿ ಡೇ ಎವ್ರಿ ಮಿನಿಟ್ ಎವ್ರಿ ಸೆಕೆಂಡ್ ಯಾವ ಕಾಲ ತಗೊಂಡು ಎನಿ ಟೈಮ್ ಅವರಿಗೆ ಪುಣ್ಯಕಾಲವೇ. ಸರ್ವ ಜೀವರು ದಾನ ಪಾತ್ರರು, ಸರ್ವ ಜೀವರು ದಾನ ಪಾತ್ರರು ಅಂದ್ರೆ ಏನು, ಸಮಸ್ತ ಜೀವರಾಶಿಗಳ ಒಳಗೆ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ. ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ ಗೋತ್ರ, ಆ ಪರಮಾತ್ಮನಿಗೆ ಅಧಿಷ್ಠಾನವಾಗಿ ಆ ಜೀವ ಇದ್ದಾನೆ ಅನ್ನುವ ತಿಳುವಳಿಕೆ ಇದ್ದಾಗ ಆ ಕಾರಣದಿಂದ ಅವರು ದಾನಪಾತ್ರರಾಗಿದ್ದಾರೆ. ಅಂದ್ರೆ ಅವರಿಗೆ ನಾವು ಉಪಚಾರಗಳನ್ನು ಮಾಡಬಹುದು. ಯಾವ ರೂಪದಿಂದ ಅಂದ್ರೆ ಕೆಟ್ಟವರಿಗೂ ಉಪಚಾರ ಮಾಡಬೇಕಾಗಿ ಬಂದಾಗ ಅವರಿಗೆ ನಾವು ಒಂದು ಉಪಚಾರ ಮಾಡಿದ್ರು ಕೂಡ ಅವರ ಒಳಗೆ ಅಂತರ್ಯಾಮಿಯಾಗಿ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಅನ್ನುವ ತಿಳುವಳಿಕೆ ಇರಬೇಕು. ಸೊ ಈ ವಿಧವಾಗಿ ಸರ್ವಜೀವರು ದಾನಪಾತ್ರರು ಮೂರು ಲೋಕದಳು, ಮೂರು ಲೋಕದ ಒಳಗೂ ಕೂಡ ಆ ವಿಧವಾಗಿದ್ದಾರೆ, ಆ ವಿಧವಾಗಿದೆ ಅಂತ ಹೇಳಿ ಸರ್ವ ಮಾತುಗಳೆಲ್ಲ ಮಂತ್ರವು ಅಂದ್ರೆ ಬೇರೆ ಮಾತುಗಳನ್ನು ಮಾತಾಡಿದಾಗ ಆಲ್ ದ ವರ್ಡ್ಸ್ ಪರಮಾತ್ಮನ ಮಂತ್ರಗಳೇ. ಇದು ಒಂದು ಒಂದು ಶಾರ್ಟ್ಕಟ್ ತರ ಇದೆ ಅಲ್ಲರಿ ಅಂತ ತೋರುತ್ತೆ, ಬಟ್ ಹಾಗಲ್ಲ. ಅದು ತಿಳುವಳಿಕೆ ಇರಬೇಕು. ಆ ಮಾತುಗಳನ್ನು ಮಾತಾಡುವಾಗ ಆ ಒಂದೊಂದು ಆ ಮಾತುಗಳು ಯಾವ್ದು ಮಾತಾಡಿದ್ರು ಕೂಡ ಅದರ ಇರುವಂತಹ ಅಕ್ಷರಗಳು ಮಾತೃಕಾ, ನಾವು ಮುಂಚೆ ಮಾಡಿದ್ದೀವಿ ಮಾತೃಕಾ ಸಂಧಿ, ಆ ಮಾತೃಕಾ ಸಂಧಿಯ ಒಂದು ಅಪ್ಲಿಕೇಶನ್ ಇಲ್ಲಿದ್ದ ಹಾಗೆ ಎಲ್ಲ ಮಾತುಗಳು ಮಂತ್ರಗಳು ಅಂತೆ. ಆ ಮಾತುಗಳೆಲ್ಲ ಮಾತೃಕಗಳಿಂದ ಬಂದಿದೆ, ಆ ಮಾತೃಕಗಳ ಒಳಗೆ ಪರಮಾತ್ಮ ಅಂತರ್ಯಾಮಿಯಾಗಿ ಪರಮಾತ್ಮನ ರೂಪಗಳಿದೆ. ಆ ಕಾರಣದಿಂದ ಆ ಮಾತುಗಳೆಲ್ಲ ಕೂಡ ಪರಮಾತ್ಮ ಬಗ್ಗೆ ಮಂತ್ರಗಳಾಗಿವೆ ಅನ್ನುವ ತಿಳುವಳಿಕೆಯಿಂದ ಇರಬೇಕು. ಆ ತಿಳುವಳಿಕೆ ಹೇಗಿರಬೇಕು, ಆ ಮಾತೃಕಾ ನ್ಯಾಸವನ್ನು ನಿತ್ಯವೂ ಅನುಸಂಧಾನ ಮಾಡುವ ಶಕ್ತಿ ಇರಬೇಕು. ಅಂತಹ ಸರ್ವ ಮಾತುಗಳೆಲ್ಲ ಮಂತ್ರವು, ಸರ್ವ ಕೆಲಸಗಳೆಲ್ಲ ಪೂಜೆಯು, ಎಲ್ಲ ಕೆಲಸಗಳು ಯಾವ ಕೆಲಸ ಮಾಡಿದ್ರು ಕೂಡ ಅವೆಲ್ಲ ಕೂಡ ಪರಮಾತ್ಮನಿಗೆ ಮಾಡುವಂತಹ ಪೂಜೆಯೇ ಅನ್ನುವ ಯತ್ಕರೋಸಿ ಯದಾಸ್ನಾಸಿ ಯದ್ದಾಸಿ ತಪಸ್ಸಿ ಯತ್ಕುರುಷ ಕೌಂತೆಯ ತತ್ಕುರುಷ್ವ ಮದರ್ಪಣಂ ಅಂತ ಹೇಳಿ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದಂತೆ ಎಲ್ಲವೂ ಪರಮಾತ್ಮನಿಗೆ ಸಮರ್ಪಣ ಮಾಡಿದಾಗ ಅವೆಲ್ಲ ಕೆಲಸಗಳು ಕೂಡ ಪರಮಾತ್ಮನ ಪೂಜೆಗಳಾಗುತ್ತೆ. ಸೊ ಪರಮಾತ್ಮನಿಗೆ ಅದಕ್ಕೆ ಸರ್ವ ಪ್ರತೀಕ ಸಂಧಿ, ಸರ್ವ ಸಮರ್ಪಣ ಸಂಧಿ, ಎಲ್ಲ ಕೆಲಸಗಳು ಪರಮಾತ್ಮನಿಗೆ ಸಮರ್ಪಣೆ ಮಾಡುವ ಶಕ್ತಿ ಉಳ್ಳವರಿಗೆ ಈ ಇದು ಪರಮಾತ್ಮನ ಪೂಜೆಗಳಾಗತ್ತೆ. ಸರ್ವ ಕೆಲಸಗಳೆಲ್ಲ ಪೂಜೆಯು ಸರ್ವ ವಂದ್ಯನ, ಸರ್ವ ಅಂದ್ರೆ ರುದ್ರದೇವರು, ರುದ್ರದೇವರಿಂದ ನಮಸ್ಕೃತನಾದ ಆ ಪರಮಾತ್ಮನ ವಿಮಲ ಮೂರ್ತಿ ಧ್ಯಾನ ಉಳ್ಳವಗೆ. ಅಂದ್ರೆ ಈ ಸರ್ವವಂಜನಾದ ಅಂದ್ರೆ ರುದ್ರದೇವರಿಂದ ನಮಸ್ಕೃತನಾದ ಆ ಪರಮಾತ್ಮನ ವಿಮಲ ಅಂದ್ರೆ ದೋಷರಹಿತವಾದಂತಹ ಮೂರ್ತಿಯ ಧ್ಯಾನ ಯಾರಿಗೆ ಇರುತ್ತೋ, ಅಂದ್ರೆ ನಿತ್ಯವೂ ಆ ಪರಮಾತ್ಮನನ್ನು ತಮ್ಮ ಹೃದಯ ಕಮಲದಲ್ಲಿ ಧ್ಯಾನ ಮಾಡಿಕೊಂಡು ಅದೇ ಪರಮಾತ್ಮ ಎಲ್ಲ ಕಡೆ ಹೇಗೆ ಹೇಗೆ ಲೀಲೆಗಳನ್ನು ಮಾಡ್ತಾನೆ, ವಿನ್ಯಾಸಗಳನ್ನು ಮಾಡ್ತಾನೆ ಅನ್ನುವ ತಿಳುವಳಿಕೆಯಿಂದ ಯಾರಾದರೆ ಇಂತಹ ಶಕ್ತಿ ಉಳ್ಳವರಾಗಿರ್ತಾರೋ ಅಂತಹ ಅವರಿಗೆ ಇದು ಅಪ್ಲೈ ಆಗುತ್ತೆ. ಸೊ ಅದು ಆ ಸ್ಟೇಜ್ಗೆ ರೀಚ್ ಆಗುವುದು ಬಹಳ ಕಷ್ಟ ಕಾರ್ಯ, ಆದರೆ ಅದಕ್ಕೆ ಪ್ರಯತ್ನ ಎಲ್ಲವೂ ಮಾಡಬೇಕು. ಅಂದ್ರೆ ಎಲ್ಲರೂ ಕೂಡ ಆ ಕಡೆ ಇನ್ ದಟ್ ಡೈರೆಕ್ಷನ್ ಎವ್ರಿಬಡಿ ಹ್ಯಾಸ್ ಟು ಪ್ರೊಸೀಡ್. ಸೊ ಎಲ್ಲರೂ ಆ ಕಡೆ ಅಂತಹ ಡೈರೆಕ್ಷನ್ ಅಲ್ಲಿ ಹೋಗಬೇಕು ಅನ್ನುವ ಒಂದು ಮೆಸೇಜ್ ಅನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಅದನ್ನು ನಾವು ತಿಳ್ಕೊಂಡು ಅದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಸರ್ವ ದೇಶವು ಪುಣ್ಯ ದೇಶವು, ಸರ್ವಕಾಲವು ಪುಣ್ಯಕಾಲವು, ಸರ್ವ ಜೀವರು ದಾನ ಪಾತ್ರರು, ಮೂರು ಲೋಕದಳು ಸರ್ವ ಮಾತುಗಳೆಲ್ಲ ಮಂತ್ರವು, ಸರ್ವ ಕೆಲಸಗಳೆಲ್ಲ ಪೂಜೆಯು ಸರ್ವವಂದ್ಯನ ವಿಮಲ ಮೂರ್ತಿ ಧ್ಯಾನ ಉಳ್ಳವಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯ ಇದು, ಇದು ಕೂಡ ಅದೇ ವಿಧವಾಗಿ ನಮ್ಮ ಒಳಗೆ ಇರುವಂತಹ ಆ ನಾಡಿಗಳ ಒಳಗೆ ಅಭಿಮಾನಿ ದೇವತೆಗಳು ಹೇಗಿರ್ತಾರೆ ಏನೋ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ದೇವ ಖಾತ ತಟಾಕ ವಾಪಿ ಸರೋವರಗಳ ಅಭಿಮಾನಿ ಸುರರು ಕಳೇವರದೊಳು ಇಹರು ರೋಮಕೂಪಗಳ ಒಳಗೆ ತುಂಬಿಹರು ಆ ವಿಯದ್ಗಂಗಾದಿ ನದಿಗಳು ಭಾವಿಸುವುದೇ 72 ಎನಿಪ ಸಾವಿರ ಸುನಾಡಿಗಳೊಳಗೆ ಪ್ರವಹಿಸುತ್ತಲಿ ಇಹವು ಎಂದು ಅಂದೇಳಿ ಹೊರಗೆ ಬ್ರಹ್ಮಾಂಡದ ಒಳಗೆ ಪಿಂಡಾಂಡದ ಒಳಗೆ ಇರುವಂತಹ ಕರೆಸ್ಪಾಂಡೆನ್ಸ್ ಅಂದ್ರೆ ಕರೆಸ್ಪಾಂಡಿಂಗ್ ಆಗಿರುವ ತತ್ವಾಭಿಮಾನಿ ದೇವತೆಗಳ ವಿಚಾರವನ್ನು ಹೇಳ್ತಾ ಇದ್ದಾರೆ. ದೇವಖಾತ ಅಂದ್ರೆ ಏನು? ದೇವತೆಗಳಿಂದ ನಿರ್ಮಿತವಾದಂತಹ ಪರ್ವತಾದಿಗಳಲ್ಲಿರುವಂತಹ ದೋಣೆಗಳು ಅಂದ್ರೆ ಪುಷ್ಕರಣಿಗಳು. ಅಂದ್ರೆ ದೇವಖಾತ ಅಂದ್ರೆ ಮ್ಯಾನ್ ಮೇಡ್ ಅಲ್ಲ, ಗಾಡ್ ಮೇಡ್. ಅಂದ್ರೆ ಏನು? ಆ ಎರಡು ಪರ್ವತಗಳಿದ್ರೆ ಆ ಪರ್ವತಗಳ ಮಧ್ಯ ಒಂದು ದೊಡ್ಡ ಸರೋವರ ಇಲ್ಲ ಒಂದು ದೊಡ್ಡ ನದಿಗಳು ಅವೆಲ್ಲ ಪ್ರವಾಹ ಮಾಡ್ತಾ ಇರತ್ತೆ, ಪುಷ್ಕರಣಿಗಳು ಇತ್ಯಾದಿಗಳು. ಸೊ ಅಂದ್ರೆ ಪರಮಾತ್ಮನಿಂದ ನಿರ್ಮಿತವಾದ ನೇಚರ್, ನೇಚರ್ ಮೇಡ್ ಅಂತ ಹೇಳಿ. ಈ ವಿಧವಾಗಿ ದೇವಖಾತ ದೇವತೆಗಳಿಂದ ನಿರ್ಮಿತವಾದಂತಹ ಪರ್ವತಾದಿಗಳಲ್ಲಿರುವಂತಹ ಪುಷ್ಕರಣಿಗಳು, ದೋಣೆಗಳು ಇತ್ಯಾದಿಗಳು. ತಟಾಕ ಅಂದ್ರೆ ಸರಸ್ಸು, ಸರೋವರ, ದೊಡ್ಡವಾದ ಚಿಕ್ಕದಾದ. ಸೊ ಬಿಗ್ ಲೇಕ್ಸ್, ಸ್ಮಾಲ್ ಲೇಕ್ಸ್ ಎಲ್ಲವೂ ಕೂಡ ತಟಾಕ ವಾಪಿ ಕೂಪ ಅಂತೇಳಿ. ವಾಪಿಗಳು ಅಂದ್ರೆ ವಾಪಿ ಅಂದ್ರೆ ಏನಂದ್ರೆ ಒನ್ ದಟ್ ಹ್ಯಾಸ್ ಸ್ಟೆಪ್ಸ್, ದ ವೆಲ್ ದಟ್ ಹ್ಯಾಸ್ ಸ್ಟೆಪ್ಸ್ ಅದಕ್ಕೆ ವಾಪಿ ಅಂತ ಕರೀತಾರೆ. ದ ವೆಲ್ ದಟ್ ಡಸಂಟ್ ಹ್ಯಾಸ್ ಸ್ಟೆಪ್ಸ್ ಅದಕ್ಕೆ ಕೂಪ ಅಂತ ಕರೀತಾರೆ. ಸೊ ಇಲ್ಲಿ ವಾಪಿ ಸರೋವರಗಳು, ಸೊ ದ ಸ್ಟೆಪ್ಸ್ ಇರುವಂತಹ ವೆಲ್ಸ್. ಸೊ ಈ ವಿಧವಾಗಿ ವಾಪಿಗಳು, ಸರೋವರಗಳು, ಸರೋವರ ಅಂದ್ರೆ ಲೇಕ್ಸ್. ಸೊ ಸರೋವರಗಳು ಇದಕ್ಕೆ ಅಭಿಮಾನಿಗಳು, ಅಭಿಮಾನಿ ದೇವತೆಗಳು ಯಾರಿದ್ದಾರೋ ಸರೋವರಗಳ ಕುಂಟೆಗಳ ಇತ್ಯಾದಿಗಳಲ್ಲಿ ಇರುವಂತಹ ಮೂರೂವರೆ ಕೋಟಿ ತೀರ್ಥಗಳ ಒಳಗೆ ಕೂಡ ಅಭಿಮಾನಿ ಅಂದ್ರೆ ಎಲ್ಲಾ ತೀರ್ಥಗಳ ಒಳಗೆ ಕೂಡ ಅಷ್ಟು ಅಭಿಮಾನಿ ದೇವತೆಗಳು, ಮುಕ್ಕೋಟಿ ಅಭಿಮಾನಿ ದೇವತೆಗಳು ಇರ್ತಾರೆ ಅಂತೇಳಿ. ಸೊ ಇಷ್ಟು ದೇವತೆಗಳು ಇರುವಂತಹ ಅವರು, ಅವರೆಲ್ಲರೂ ಕೂಡ ಕಳೇವರ ಅಂದ್ರೆ ನಮ್ಮ ಈ ಸ್ಥೂಲ ದೇಹದಲ್ಲಿ ಇರುವಂತಹ ಕಳೇವರ ಅಂದ್ರೆ ಸ್ಥೂಲ ದೇಹ. ಈ ಕಳೇವರದವಳು ಇಹರಿದ್ದಾರೆ ಅಂದ್ರೆ ನಮ್ಮ ದೇಹದ ಒಳಗೆ ಸ್ಥೂಲ ದೇಹದಲ್ಲಿರುವಂತಹ ರೋಮಕೂಪಗಳಿಗೆ. ಕೂಪ ಅಂದ್ರೆ ಎರಡರ್ಥ, ಕೂಪ ಅಂದ್ರೆ ವೆಲ್ ಅಂತೇಳಿ. ಕೂಪ ಅಂದ್ರೆ ರೋಮಕೂಪ ಅಂದ್ರೆ ದ ರೂಟ್ ಆಫ್ ದಿ ಹೇರ್, ಅದಕ್ಕೆ ಕೂಪ. ಸೊ ಇಲ್ಲಿ ನೋಡ್ರಿ ಕರೆಸ್ಪಾಂಡೆನ್ಸ್ ಇದೆ. ಸೊ ಹೊರಗಿರುವಂತಹ ಕೂಪ ಅಭಿಮಾನಿ ದೇವತೆಗಳು ನಮ್ಮ ರೋಮಕೂಪಗಳಿಗೆ ಅಭಿಮಾನಿ ದೇವತೆಗಳು ಇದ್ದಾರೆ. ಸೊ ಈ ವಿಧವಾಗಿ ಇದರ ಒಳಗೆಲ್ಲ ಕೂಡ ಈ ದೇವತೆಗಳು ಅಭಿಮಾನ ತತ್ವಾಭಿಮಾನ ದೇವತೆಗಳು ತುಂಬಿಹರು, ತುಂಬಿದ್ದಾರೆ ಅಂದ್ರೆ ತುಂಬಿಕೊಂಡಿದ್ದಾರೆ ಅಂದ್ರೆ ಆ ಪರಮಾತ್ಮ ಮಾಡಿದಂತಹ ಪ್ರಿಸ್ಕ್ರೈಬ್ ಮಾಡಿದಂತಹ ಕಾರ್ಯಗಳನ್ನೆಲ್ಲ ಮಾಡ್ತಾ ಅವರವರ ರೆಸ್ಪಾನ್ಸಿಬಿಲಿಟೀಸ್ ಅವರೆಲ್ಲ ಮಾಡ್ತಾ ಬ್ರಹ್ಮಾಂಡದಲ್ಲಿ ಇದ್ದಾರೆ, ಪಿಂಡಾಂಡದಲ್ಲಿ ಒಬ್ಬೊಬ್ಬರ ಶರೀರದಲ್ಲಿ ಕೂಡ ಈ ತತ್ವಾಭಿಮಾನಿ ದೇವತೆಗಳು ತುಂಬಿಕೊಂಡಿದ್ದಾರೆ, ತುಂಬಿಹರು. ಅಷ್ಟೇ ಅಲ್ಲದೆ ಆ ವಿಯತ್ ಗಂಗಾದಿ ನದಿಗಳು, ವಿಯತ್ ಗಂಗಾ, ವಿಯತ್ ಅಂದ್ರೆ ಆಕಾಶ ಅಂತೇಳಿ, ಆಕಾಶಕ್ಕೆ ವಿಯತ್ ಅಂತಾರೆ. ವಿಯತ್ ಗಂಗಾ ಅಂದ್ರೆ ಆಕಾಶ ಗಂಗೆ. ಸೊ ಆಕಾಶ ಗಂಗಾದಿ ನದಿಗಳು, ಆಕಾಶ ಗಂಗೆ ಅಂದ್ರೆ ತ್ರಿವಿಕ್ರಮ ದೇವರ ನಖದಿಂದ ಬ್ರಹ್ಮಾಂಡದ ಸೀಳ್ಕೊಂಡು ಬಂದಿರುವಂತಹ ಆಕಾಶ ನದಿ ಭಾಗೀರಥಿ ಯಾವ್ದಿದೋ ಆ ಆಕಾಶ ಗಂಗಾ ಭಾಗೀರಥಿ ದೇವಿ, ಆ ವಿಯದ್ ಗಂಗಾ ಆದಿ ಮುಂತಾದಂತಹ ನದಿಗಳು ಆ ನದಿಗಳು ಆ ನದಿ ಅಭಿಮಾನಿ ದೇವತೆಗಳು ಯಾರಿದ್ದಾರೋ ಎಲ್ಲ ಅಭಿಮಾನಿ ದೇವತೆಗಳಿಗೂ ತಾನು ನಮ್ಮ ಭಾವಿಸುವುದು 72,000 ಸುನಾಡಿಗಳ ಒಳಗೆ. ನಾನು ಮುಂಚೆ ಹೇಳಿದಂತೆ 36,000 ನಾಡಿಗಳು ಬಲಭಾಗದಲ್ಲಿ ಇರುವ ಪುರುಷನಾಡಿಗಳು, 36,000 ಎಡಭಾಗದಲ್ಲಿರುವಂತಹ ಸ್ತ್ರೀನಾಡಿಗಳು, ಈ 72,000 ನಾಡಿಗಳ ಒಳಗೂ ಕೂಡ ಆ ನದಿಗಳ ಅಭಿಮಾನಿ ದೇವತೆಗಳು ಯಾವಾಗಲೂ ಪ್ರವಾಹ ಮಾಡ್ತಾ ಇದ್ದಾರೆ ಅನ್ನುವ ತಿಳುವಳಿಕೆ ಇರಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ 72,000 ಸುನಾಡಿಗಳ ಒಳಗೆ ಪ್ರವಹಿಸುತ್ತಲಿ ಇಹವು ಎಂದು. ಏನು ಪ್ರವಹಿಸ್ತಾ ಇದೆ? ಆ ನದಿಗಳು. ಆ ನದಿಗಳಂದ್ರೆ ಆ ನದಿ ಅಭಿಮಾನಿ ದೇವತೆಗಳು. ನದಿಗಳು ಪ್ರವಾಹ ಮಾಡ್ತಾ ಇದೆ. ಹೇಗೆ ಪ್ರವಾಹ ಮಾಡ್ತಾ ಇದೆ ಅಂದ್ರೆ ಆ ಅಭಿಮಾನಿ ದೇವತೆಗಳು ಪ್ರವಾಹ ಮಾಡ್ತಾ ಇದ್ದಾರೆ. ಕೋಸ್ಕರ ಆ ನದಿಗಳೆಲ್ಲ ಕೂಡ ನಮ್ಮ ದೇಹಗಳ ಒಳಗೆ ಇದೆ ಅನ್ನುವ ಒಂದು ಅನುಸಂಧಾನ ಇರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಇದು ಬ್ರಹ್ಮಾಂಡದ ಹೊರಗು ಒಳಗು ಇರುವಂತಹ ಒಂದು, ಅಂದ್ರೆ ಹೇಗೆ ಇದರ ಮೂಲಕವಾಗಿ ಅನದರ್ ಮೆಸೇಜ್ ದಟ್ ಕಮ್ಸ್ ಇಸ್, ಅಲ್ಲಿ ಹೊರಗಿರುವ ಅಭಿಮಾನಿ ದೇವತೆಗಳೇ ನಮ್ಮ ಒಳಗೂ ಇದ್ದಾರೆ ಅಂತ ಹೇಳಿದರೆ, ಹೊರಗಿರುವಂತಹ ಪರಮಾತ್ಮನರು ಆ ಅಭಿಮಾನಿ ದೇವತೆಗಳಿಗೆ ಅಂತರ್ಗತವಾಗಿರುವ ಪರಮಾತ್ಮನ ರೂಪಗಳು ನಮ್ಮ ದೇಹದ ಒಳಗಿರುವ ಈ ನಾಡಿಗಳ ಒಳಗಿರುವಂತಹ ತತ್ವಾಭಿಮಾನಿ ದೇವತೆಗಳ ಒಳಗೂ ಕೂಡ ಆ ಪರಮಾತ್ಮನ ರೂಪಗಳು ಅಂತರ್ಗತವಾಗಿದ್ದು ನಿಯಮನ ಮಾಡ್ತಾ ಇದೆ. ಹೊರಗೂ ನಿಯಮನ ಮಾಡ್ತಾ ಇದೆ ಪರಮಾತ್ಮನ ರೂಪಗಳು, ಒಳಗೂ ನಿಯಮನ ಮಾಡ್ತಾ ಇದೆ ಪರಮಾತ್ಮನ ರೂಪಗಳು. ಆ ಪರಮಾತ್ಮನಿಂದ ನಿಯಮಿತರಾಗಿ ಅಭಿಮಾನಿ ದೇವತೆಗಳು ಹೊರಗೂ ಇದ್ದಾರೆ ಒಳಗೂ ಇದ್ದಾರೆ. ಆ ವಿಧವಾಗಿ ಆ ನದಿಗಳು ಕೂಡ ಹೊರಗೆ ಪ್ರವಾಹ ಮಾಡ್ತಾ ಇದೆ, ಒಳಗೂ ಪ್ರವಾಹ ಮಾಡ್ತಾ ಇದೆ ಅನ್ನುವ ಆ ತಿಳುವಳಿಕೆ ಇರಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಅದೇ ದೇವಖಾತ ತಟಾಕ ವಾಪಿ ಸರೋವರಗಳ ಅಭಿಮಾನಿ ಸುರರು ಕಳೆಯವರದೊಳಿಹ ರೋಮಕೂಪಗಳೊಳಗೆ ತುಂಬಿಹರು ಆ ವಿಯದ್ಗಂಗಾದಿ ನದಿಗಳು ಭಾವಿಸುವುದು 72,000 ಸುನಾಡಿಗಳೊಳಗೆ ಪ್ರವಹಿಸುತ್ತಲಿಹವು ಎಂದು ಅಂತೇಳಿ ಹೇಳ್ತಾ ಇದ್ದಾರೆ. ಐ ಥಿಂಕ್ ಇಲ್ಲಿಗೆ ಇದು 5ನೇ ಪದ್ಯ ಆಯಿತು. ವಿಲ್ ಕಂಟಿನ್ಯೂ ವಿತ್ 6th ನೆಕ್ಸ್ಟ್ ಕ್ಲಾಸ್ನಲ್ಲಿ ಕಂಟಿನ್ಯೂ ಮಾಡೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯನ ವಾಚಾ ಮನಸ್ಸಿಂತಿರುವ ಬುದ್ಧ್ಯಾತ್ಮನ ವಾನಸ್ವಭಾವಾತ್ ಕರೋಮಿ ಇತಿ ಸಂಪಸ್ಮೈ ನಾರಾಯಣಾಯ ಸಮರ್ಪಯಾಮಿ.